हरिः ओम् श्रीगुरुभ्यो नमः. व्यासाय भवनाशाय श्रीशाय गुणराशये पूज्याय शुद्धविद्याय मध्वाय च नमो नमः. अभ्रमम् भङ्गरहितम् अजडम् विमलम् सदा आनन्दतीर्थमतुलम् भजेतापत्रयापहम् नित्यासिद्धान्तदुध्वान्त विध्वंसक्षणः जयतीर्थाख्यतनिर्भासताम् नो हृदम्बरे हर्तिकल्पितकल्पोऽयम् प्रत्यर्थि गजकेसरि व्यासतीर्थ गुरुर्भूयादस्मदिष्टातसिद्धये तपोविद्या विरक्त्यादि सद्भोगाकरानहम् वादिराजगुरुनन्देहे गिरिपदाश्रयान् पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे दुर्वादिध्वान्तरवये वैष्णवेन्द्रियवरेन्दवे श्रीराघवेन्द्रगुरवे नमोऽत्यन्तदयालवे आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. हरिः ओम् श्रीगुरुभ्यो नमः. ಆರಾಧನಾ ಸಂದರ್ಭವಾಗಿ ಅವರು ಮಾಡಿದ ವ್ಯಾಸತ್ರಯದಲ್ಲಿ ಒಂದಾದಂತಹ ಚಂದ್ರಿಕಾ ಅದರಿಂದ ಕೆಲವು ಮಾತುಗಳನ್ನು ಹೇಳಬೇಕಂತೇಳಿ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಬರೆದ ಭಾಷ್ಯಕ್ಕೆ ಟೀಕಾಚಾರ್ಯರು ಬರೆದ ಟೀಕಾಗೆ ವ್ಯಾಖ್ಯಾನ ರೂಪಕವಾಗಿರುವಂತಹ ಗ್ರಂಥ ಚಂದ್ರಿಕಾ ಗ್ರಂಥ. ಅದರಲ್ಲಿ ಅಂತಸ್ತ್ವಾಧಿಕರಣ, ಇದಕ್ಕೆ ಅಂತರಧಿಕರಣ ಅಂತಲೂ ಇದೆ. ಇದು ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಪಾದದಲ್ಲಿ ಬರುವಂತಹದ್ದು ಅಂತಸ್ತ್ವಾದಿಗಳನ್ನ, ಆನಂದಮಯಾದಿಗಳನ್ನ ಆದ ಮೇಲೆ ಬರುವಂತಹದ್ದು. ಎರಡನೇ ಅಧ್ಯಾಯದಲ್ಲಿ ಅಂತರಾಧಿಕರಣ ಅಂತಲೂ ಬರುತ್ತೆ, ಅದು ಗುಹಾಧಿಕರಣ ಆದ ಮೇಲೆ ಬರುವಂತಹದ್ದು. ಅದೇ ಇಲ್ಲಿ ನಾನು ಇವತ್ತು ಮಾತಾಡ್ತಾ ಇರೋದು ಆನಂದಮಯಾಧಿಕರಣ ಆದ ಮೇಲೆ ಬರುವಂತಹ ಅಧಿಕರಣ. ಇದರ ಅಂತಸ್ತತ್ವಾಧಿಕರಣದಲ್ಲಿ ಅಲ್ಲಿ ಪ್ರತಿಪಾದ್ಯನಾದ ಭಗವಂತ ಅಂತಸ್ಥ ಸರ್ವಂತ ಎಲ್ಲ ಜೀವರ ಒಳಗೆ ನೆಲೆಸಿರುವವನು ನಾರಾಯಣ ವಿಷ್ಣುವೇ. ಅದು ಬೇರೆ ದೇವತೆಗಳು ಶ್ರುತಿಗಳಲ್ಲಿ ನಾವು ಕೇಳಿದರೂ ಕೂಡ ಆ ಶಬ್ದಗಳೆಲ್ಲ ವಿಷ್ಣುವಿಗೆ ಅನ್ವಯವಾಗುತ್ತೆ ಅಂತೇಳಿ, ನಮಗೆ ವಿಷ್ಣು ಸರಶಬ್ದ ವಾಚ್ಯತ್ವ ಅನ್ನೋದು ಜೀರ್ಣಿಸಿಕೊಂಡು ಬಿಟ್ಟಿದ್ದೀವಿ ಆದ ಕಾರಣದಿಂದ ನಮಗದು ಎಲ್ಲ ಬಹಳ ಸುಗಮವಾಗಿ ಅನಿಸುತ್ತೆ. ಆದರೆ ಪೂರ್ವಪಕ್ಷದ ಅವರು ಏನು ಆಕ್ಷೇಪಗಳನ್ನು ತಗೊಂಡು ಬರ್ತಾರೆ, ಅದಕ್ಕೆ ನಾವು ಕೊಡುವ ಸಮಾಧಾನಗಳು ಏನು ಅನ್ನೋದು ನೋಡ್ತಾ ಇರೋದು. ಸೊ ಇದು ಪೂರ್ವಪಕ್ಷದವರಿಗೆ ಸಮಾಧಾನ ರೂಪಕವಾಗಿ ನಾವು ಈ ಹಾಗೆ ಇದನ್ನು ಹೇಳ್ತೀವಿ ಅನ್ನೋದು ಈ ಅಂತಸ್ತತ್ವಾಧಿಕರಣದಲ್ಲಿ ನಾವು ಆಚಾರ್ಯರು ತಿಳಿಸಿಕೊಟ್ಟ ರೀತಿಯಲ್ಲಿ ಅದರ ಮೂಲಕವಾಗಿ ಟೀಕಾಚಾರ್ಯರು ಮಾಡಿ ಅದನ್ನು ಮತ್ತು ವಿಸ್ತಾರವಾಗಿ ವ್ಯಾಸರಾಜರು ಮಾಡಿದ್ದಾರೆ. ಅದನ್ನು ಸ್ವಲ್ಪ ನೋಡೋಣ. ಇವತ್ತು ಇಲ್ಲಿ ಕೆಲವು ಶಬ್ದಗಳು ಬರುತ್ತೆ. ಲಿಂಗ ನಾವು ಕೇಳಿದೀವಿ, ಲಿಂಗ, ಕಾರಣ ಇಲ್ಲ ಸಂಗತಿ ಅನ್ನೋ ಶಬ್ದ. ಅದನ್ನು ಸ್ವಲ್ಪ ಸಂಕ್ಷೇಪವಾಗಿ ಏನು ಅಂಥೇಳಿ ನೋಡೋಣ. ಒಂದಕ್ಕೆ ಒಂದು ಕಾರಣ ಕಾರ್ಯರೂಪದಲ್ಲಿ ಇರುವಾಗ ಕಾರಣ ಕಾರ್ಯ ಹೇಳ್ತೀವಿ. ಅದಕ್ಕೆ ಕಾರಣ ಕಾಸ್ ಅಂತ ಹೇಳಿ, ರೂಟ್ ಕಾಸ್, ಕಾಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಗೊಂಡ್ರೆ ಬೆಂಕಿ ಕಾರಣ ಆದರೆ, ಬೆಂಕಿ ಇದ್ದರೆ ಹೊಗೆ ಬರುತ್ತೆ, ಬೆಂಕಿಯನ್ನು ಕಾರಣ ಅಂತೇಳಿ ಹೊಗೆ ಕಾರ್ಯ ಆಗುತ್ತೆ. ಸೊ ಬೆಂಕಿ ಇದ್ದ ಕಡೆ ಹೊಗೆ ಬರುತ್ತೆ ಅಂತೇಳಿ. ಆದರೆ ಲಾಜಿಕಲ್ ರೀಸನಿಂಗ್, ನಾವು ಒಂದು ರೀಸನಿಂಗ್ ಮಾಡುವಾಗ ಹೊಗೆ ನೋಡಿ ಹೊಗೆಯಿಂದ ಬೆಂಕಿ ಇದೆ ಅಂತ ತಿಳ್ಕೊಳ್ತೀವಿ. ಅಂದ್ರೆ ಇಲ್ಲಿ ನಾವು ಲಾಜಿಕಲ್ ಕನ್ಕ್ಲೂಷನ್ ಮಾಡಲಿಕ್ಕೆ ಹೊಗೆ ಅದು ಕಾರಣ ಅಲ್ಲ, ಅದಕ್ಕೆ ಹೇತು ಲಿಂಗ ಅಂತ. ಅಂದ್ರೆ ಹೊಗೆಯ ಮೂಲಕವಾಗಿ ಬೆಂಕಿ ಇದೆ ಅಂತ ತಿಳ್ಕೊಳ್ತೀವಿ. ಸೊ ಇಲ್ಲಿ ಲಿಂಗ ಅನ್ನೋದು ಹೊಗೆ. ಸೊ ಸಾಧ್ಯವಾದ ವಸ್ತು ಅಂದ್ರೆ ಯಾವುದನ್ನು ಸಾಧಿಸುತ್ತೀವಿ, ಬೆಂಕಿ ಇದೆ ಅಂದ್ರೆ ಪರ್ವತ ವಹ್ನಿಮಾನ್ ಧುಮತ್ವ ಅಂತ ಹೇಳಿದಾಗ ಒಂದು ಪರ್ವತದ ಮೇಲೆ ಹೊಗೆ ಇದ್ದರೆ ಅದನ್ನು ನೋಡಿ ಹೊಗೆ ಇದೆ, ಆದ ಕಾರಣದಿಂದ ಅಲ್ಲಿ ಬೆಂಕಿ ಇರಬೇಕು ಅಂತ ನಾವು ಲಾಜಿಕಲ್ ಕನ್ಕ್ಲೂಷನ್ ಮಾಡ್ತೀವಿ. ಸೊ ಇದಕ್ಕೆ ಲಿಂಗ ಅಂತ ಕರೀತಾರೆ, ಇಲ್ಲ ಹೇತು ಲಿಂಗ ಅಂತೇಳಿ. ಇನ್ನೊಂದು ಒಂದು ಯಾವುದೋ ಒಂದು ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆ ಬಂದಾಗ ಅದಕ್ಕೆ ಕಾರಣ ಏನು ಅಂತ ನೋಡಿದರೆ, ಸೊ ಇಲ್ಲಿ ಮೂರು ವಿಧವಾದ ಕಾರಣ. ಒಂದು ಕಾರ್ಯಕಾರಣಗಳಲ್ಲಿ ಬರುವಂತಹ ಕಾರಣ ಒಂದು, ಅದೇ ವಿಧವಾಗಿ ನಾವು ರೀಸನಿಂಗ್ ತರ್ಕ ಮಾಡುವಾಗ ಒಂದು ನ್ಯಾಯ ಮಾಡಬೇಕಂದ್ರೆ ಅಲ್ಲಿ ಬರುವಂತಹ ಕಾರಣ ಒಂದು, ಮತ್ತು ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಕಾರಣ, ಆ ಪ್ರಶ್ನೆ ಬರಲಿಕ್ಕೆ ಏನು ಕಾರಣ ಅಂತ ನೋಡ್ತೀವಿ, ಅದಕ್ಕೆ ಸಂಗತಿ ಅಂತ ಕರೀತಾರೆ. ಸೊ ಈ ಪ್ರಶ್ನೆ ಬರಲಿಕ್ಕೆ ಏನು ಕಾರಣವಾಗಿದೆ ಅಂತ ನೋಡಿದ್ರೆ ಸಂಗತಿ ಅಂತ ಕರೀತಾರೆ. ಸೊ ದ ಕಾಂಟೆಕ್ಸ್ಟ್, ವಾಟ್ ಈಸ್ ದ ಕಾಂಟೆಕ್ಸ್ಟ್, ಯಾಕೆ ಈ ಪ್ರಶ್ನೆ ಬಂತು ಅನ್ನೋದು ಅದಕ್ಕೆ ಸಂಗತಿ ಅಂತಾರೆ. ಅದೊಂದು ಆಕ್ಷೇಪ ರೂಪವಾಗಿ ಬರುವಾಗ, ಅಬ್ಜೆಕ್ಷನ್ ರೂಪದಲ್ಲಿ ತಗೊಂಡು ಬಂದಾಗ ಅದಕ್ಕೆ ಆಕ್ಷೇಪ ಸಂಗತಿ ಅಂತ ಕರೀತಾರೆ. ಸೊ ಬ್ರೀಫ್ ಆಗಿ ಇದನ್ನು ನೋಡಿದಾಗ ಇಲ್ಲಿ ಅಂತಸ್ತತ್ವಾಧಿಕರಣದಲ್ಲಿ ನಮಗೆ ಬರುತ್ತೆ ಏನಂತ ಹೇಳಿದ್ರೆ, ಹೇಳ್ತಾರೆ ಅತ್ರ ಅಂತಸ್ತ್ವ ಲಿಂಗ ಸಮನ್ವಯಸ್ಯ ಅಧಿದೈವಗತ ಇಂದ್ರಾದಿ ನಾಮ ಸಮನ್ವಯ ಅರ್ಥತ್ವಾತ್ ಪಾದಸಂಗತಿ ಇದೆ ಟೀಕಾಯಾಮ್ ಏವ ಉಕ್ತಂ ಅಂಥೇಳಿ ಅಲ್ಲಿ ಏನು ಅಂತಸ್ತತ್ವ ಅನ್ನೋದು ಬಂದಾಗ ಅಲ್ಲಿ ಅಧಿದೈವಗಳ ಎಲ್ಲ ಹೆಸರುಗಳು ವಿಷ್ಣುವಿಗೆ ಅನ್ವಯವಾಗತ್ತೆ, ಸಮನ್ವಯ ಮಾಡುವುದು ವಿಷ್ಣುವಿಗೆ ಅನ್ವಯವಾಗತ್ತೆ. ಇಂದ್ರಾದಿ ದೇವತೆಗಳ ಶಬ್ದಗಳಲ್ಲಿ ಬಂದು ಕೂಡ ಅದು ಅಮುಖ್ಯಾರ್ಥದಲ್ಲಿಯೇ ಇಂದ್ರಾದಿ ದೇವತೆಗಳನ್ನ ಹೇಳುತ್ತೆ, ಮುಖ್ಯಾರ್ಥವಾಗಿ ಅದು ವಿಷ್ಣುವೇ ಆದವಂತೆ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀತೆ ಅಂತ ಹೇಳಿದಂತೆ ವೇದಗಳಲ್ಲಿ ಎಲ್ಲವೂ ಕೂಡ ವಿಷ್ಣುವಿಗೆ ಅನ್ವಯವಾಗತ್ತೆ ಅಂತ ಹೇಳಿ ಆ ಪ್ರಶ್ನೆ ಸೊ ಆಕ್ಷೇಪ ಬಂದಾಗ ಇಲ್ಲಿ ಇದನ್ನು ವಿಸ್ತಾರ ಮಾಡ್ತಾ ಹೇಳ್ತಾರೆ. ಇದು ಆನಂದಮಯ ಅಧಿಕರಣ ಆದ ಮೇಲೆ ಬರುತ್ತೆ ನೋಡಿ. ಒಂದು ನೋಡಿದರೆ ಆನಂದಮಯ ಅಧಿಕರಣದಲ್ಲಿ ಪರಮಾತ್ಮ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂತೇಳಿ ಆನಂದಮಯ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅನ್ನಮಯ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನಿಗೆ ಅನ್ವಯಿಸುತ್ತದೆ. ಮುಖ್ಯವಾಗಿ ಅಲ್ಲಿ ಆನಂದಮಯ ಅಧಿಕರಣದಲ್ಲಿ ಆನಂದಮಯ ಅನ್ನುವ ಶಬ್ದ ಹೇಗೆ ಪರಮಾತ್ಮನಿಗೆ ಅನ್ವಯಿಸುತ್ತದೆ ಅಂತ ಹೇಳ್ತಾ ಬಂದಿದ್ದಾರೆ. ಅದಾದ ಮೇಲೆ ಮತ್ತು ಇಲ್ಲಿ ಬಂದು ಇದು ಮತ್ತೆ ಯಾಕೆ ಬರ್ತಾ ಇದೆ, ಪುನರುಕ್ತಿ ಆಗುತ್ತೆ, ಅಲ್ಲಿ ಅಂತಸ್ತತ್ವನು ಪರಮಾತ್ಮನಿಗೆ ಅನ್ವಯವಾಗುತ್ತೆ ಅಂತ ಹಾಗೆ ಹೇಳಿದಂತಾಗುತ್ತಲ್ವಾ, ಇದು ಏನು ಅಂತ ಹೇಳಿದರೆ ಇಲ್ಲಿ ಒಂದು ಭೇದ ಇದೆ. ಏನು ಡಿಫರೆನ್ಸ್ ಅಂತ ಹೇಳಿದರೆ ಮಿಕ್ಕ ಶಬ್ದಗಳು ಬರುವಾಗ ಅನಂತರ ಸಂಗತಿಸ್ತು ಆನಂದಮಯ ಧರ್ಮಸ್ಯ ಅದೃಶ್ಯತ್ವಸ್ಯ ಅಂತಸ್ಥೆ ಶ್ರವಣಾತ್ ಅಂತಸ್ಥಸ್ಯ ಚ ಅವಿಷ್ಣುತ್ವಾತ್ ಆನಂದಮಯೋಪಿ ನ ವಿಷ್ಣು ಇತಿ ಪೂರ್ವ ಸಿದ್ಧಾಂತ ಆಕ್ಷೇಪೇನ ಇಹ ಪೂರ್ವಪಕ್ಷ ಉತ್ಥಾನಾತ್ ಆಕ್ಷೇಪಕೀ ಸಂಗತಿ ಇಯಂ ಚ ಅದೃಶ್ಯೇ ಅನಾತ್ಮೇ ಇತಿ ಭಾಷೆ ಏವ ಉಕ್ತ ಅಂತೇಳಿ ಅಷ್ಟುವರೆಗೂ ಬರುವ ಶಬ್ದಗಳು ಯಾವ ಒಂದು ಪ್ರತ್ಯೇಕವಾಗಿ ಒಂದು ದೇವತೆ ಅಂತ ಯಾವುದೂ ಇಲ್ಲ. ಆನಂದಮಯ ಯಾರು ಅಂತೇಳಿ ಸರಿ ನೀವೇನೋ ನಾವು ಮಾಡಿ ಹೇಳಿ ಇದು ವಿಷ್ಣುವಿಗೆ ಅನ್ವಯಿಸುತ್ತದೆ ಅಂತ ಹೇಳಿದರೆ ಅದು ಇನ್ನೊಂದು ದೇವತೆಗೆ ಅನ್ವಯವಾಗಲಿಲ್ಲ. ಆದ ಕಾರಣದಿಂದ ಅದೇ ವಿಧವಾಗಿ ನಾವು ಜನ್ಮಾಧಿಕರ್ತೃತ್ವ ಆಗಲಿ ಶಾಸ್ತ್ರನಿತ್ವ ಆಗಲಿ ಸ್ಪೆಸಿಫಿಕ್ ದೇವತೆ ಇಲ್ಲ, ಆ ಕಾರಣದಿಂದ ಅದು ವಿಷ್ಣುವಿಗೆ ಹೇಳ್ತಾ ಇದೆ ಅಂತ ಹೇಳಿದರೆ ಪೂರ್ವ ಪಕ್ಷಿಗಳು ಸ್ವಲ್ಪ ಸರಿ ಒಪ್ತೀವಿ ಅಂತ ಒಪ್ಪಿದಂತೆ ತಗೊಂಡ್ರೆ ಇಲ್ಲಿ ಬಂದಾಗ ಅವರು ಪೂರ್ವ ಪಕ್ಷದವರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಇಂದ್ರ ದೇವತೆಗಳಿಗೆ ಅಂತಸ್ತತ್ವ ಹೇಳಿದ್ದ ಅಂದ್ರೆ ಇಂದ್ರ ಅಂತಸ್ಥನಾಗಿದ್ದಾನೆ ಅಂತ ಹೇಳಿದಾಗ ಈ ಅಂತಸ್ತತ್ವ ಇಂದ್ರಾದಿ ದೇವತೆಗಳಿಗೆ ಸ್ಪೆಸಿಫಿಕ್ ಆಗಿ ಬೇರೆ ಬೇರೆ ದೇವತೆಗಳಿಗೆ ಹೇಳಿದ್ದಾರೆ, ಅದನ್ನು ನೀವು ಆ ದೇವತೆಗಳಿಗೆ ಅನ್ವಯಿಸದೆ ವಿಷ್ಣುವಿಗೆ ಅನ್ವಯಿಸುತ್ತದೆ ಅಂತ ನೀವು ಹೇಗೆ ಹೇಳ್ತೀರಾ? ಮಿಕ್ಕ ಸಂದರ್ಭಗಳಲ್ಲಿ ನಿರ್ದಿಷ್ಟವಾಗಿ ಒಂದು ದೇವತೆಗೆ ಇಲ್ಲ ಆದ ಕಾರಣದಿಂದ ಆ ದೇವತೆಗೆ ಅದೆಲ್ಲವೂ ಕೂಡ ವಿಷ್ಣುವಿಗೆ ಅನ್ವಯಿಸುತ್ತದೆ ಅಂತ ಹೇಳಬಹುದು. ಇಲ್ಲಿ ಪ್ರತ್ಯೇಕವಾಗಿ ನಿರ್ದಿಷ್ಟವಾಗಿ ದೇವತೆಗಳ ಹೆಸರು ಬರ್ತಾ ಇರುವಾಗ ನೀವು ಅದು ವಿಷ್ಣುವಿಗೆ ಅನ್ವಯಿಸುತ್ತದೆ ಅಂತ ಹೇಗೆ ಹೇಳ್ತೀರಾ ಅಂತ ಒಂದು ಆಕ್ಷೇಪ ತಗೊಂಡು ಬರ್ತಾರೆ. ತಗೊಂಡು ಬಂದರೆ ಅದಕ್ಕೆ ಒಂದು ಅದೃಶ್ಯತ್ವ ಅಂದ್ರೆ ಈಗ ನೋಡ್ರಿ, ಆನಂದ ಅನ್ನೋದು ಕಣ್ಣಿಗೆ ಕಾಣಿಸುವ ವಸ್ತುವಲ್ಲ. ಏನು ಆನಂದ? ಯು ಕೆನಾಟ್ ಸೀ ಇಟ್. ಅದೇ ವಿಧವಾಗಿ ಅಂತಸ್ಥನಾಗಿ ಅಂದ್ರೆ ಎಲ್ಲರ ಒಳಗೆ ನೆಲೆಸಿರುವ ಒಂದು ಮಹಾಶಕ್ತಿ ಇದೆ ಅಂದ್ರೆ ಅದು ಅದೃಶ್ಯವಾಗಿರುತ್ತೆ ಅಂದ್ರೆ ಯಾರಿಗೆ ಕಾಣಿಸದೆ ಎಲ್ಲರ ಒಳಗೆ ಅಂತರ್ಯಾಮಿಯಾಗಿದ್ದು ಎಲ್ಲವನ್ನೂ ಮಾಡುವಂತಹ ಶಕ್ತಿಯಾಗಿದೆ ಅಂತ ಹೇಳಿದರೆ ಆ ಅದೃಶ್ಯತ್ವದ ಮೂಲಕವಾಗಿ ಯಾವ ಅದೃಶ್ಯತ್ವವನ್ನು ನೀವು ಇಲ್ಲಿಟ್ಕೊಂಡಿದ್ದೀರೋ ಅಂತಸ್ತತ್ವ ಅದೇ ಅದೃಶ್ಯತ್ವ ಆನಂದಮಯತ್ವದಲ್ಲಿ ಅಂದ್ರೆ ಕಣ್ಣಿಗೆ ಆನಂದ ಪಡುವ ವ್ಯಕ್ತಿ ಕಾಣಿಸ್ತಾನೆ. ಆನಂದ ಅನ್ನುವ ವಸ್ತುವೇ ಕಣ್ಣಿಗೆ, ಹ್ಯಾಪಿನೆಸ್ ಬ್ಲಿಸ್ ಇಟ್ ಸೆಲ್ಫ್ ಕೆನಾಟ್ ಬಿ ಸೀನ್. ಆ ಬ್ಲಿಸ್ಫುಲ್ ಪರ್ಸನ್ ನೋಡಬಹುದೇ ಹೊರತು ಆನಂದ ಅನ್ನೋದು ಕಾಣಿಸ್ತದೆ. ಅದೇ ಆನಂದಮಯತ್ವ ಅಂದ್ರೆ ಕೇವಲ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂದ್ರೆ ಅದೃಶ್ಯವಾಗಿ ಇರುವಂತಹ ಸಾಮರ್ಥ್ಯ ಅದಕ್ಕಿದೆ ಅಂತೇಳಿ. ಸೊ ಈ ಅದೃಶ್ಯತ್ವ ಇಬ್ಬರಿಗೂ ಅನ್ವಯವಾಗುತ್ತೆ. ಆದ ಕಾರಣದಿಂದ ನೀವು ಇಲ್ಲಿ ಯಾಕೆ ಅಬ್ಜೆಕ್ಷನ್ ತಗೊಂಡು ಬರ್ತಾ ಇದ್ದೀರಾ? ಆನಂದಮಯದಲ್ಲಿ ಕೂಡ ಅದೃಶ್ಯತ್ವ ಇದಲ್ಲವಾ ಅಂತ ಹೇಳಿದ್ರೆ ಅದೇ ನಾವು ಅಲ್ಲಿ ಅಬ್ಜೆಕ್ಷನ್, ವಿ ಎಕ್ಸ್ಟೆಂಡ್ ದ ಅಬ್ಜೆಕ್ಷನ್. ಅಂದ್ರೆ ಇಲ್ಲಿ ಅಂತಸ್ತತ್ವದಲ್ಲಿ ಮಾತ್ರವೇ ಅಲ್ಲ ಈ ಆಕ್ಷೇಪ, ನಾವು ಈ ಆಕ್ಷೇಪವನ್ನು ಆನಂದಮಯ ಹೆಸರಿಗೂ ಅದೇ ವಿಧವಾಗಿ ಇನ್ನು ಶಾಸ್ತ್ರ ಯೂನಿತ್ವ ಅದೇ ವಿಧವಾಗಿ ಜನ್ಮಾಧಿಕೃತತ್ವ ಎಲ್ಲದರಕ್ಕೂ ಕೂಡ ಆಕ್ಟಿವ್ ಆಗಿ ನಾವು ಬ್ರಿಂಗ್ ದ ಅಬ್ಜೆಕ್ಷನ್ ಆಕ್ಷೇಪವನ್ನು ಎಲ್ಲದಕ್ಕೂ ತಗೊಂಡು ಬರ್ತೀವಿ ಅಂತ ಪೂರ್ವ ಪಕ್ಷಿಗಳು ಹೇಳ್ತಾರೆ. ಆವಾಗ ಯದ್ವಾ ಯುಕ್ತಂ ಆನಂದಮಯ ಶಬ್ದೋ ವಿಷ್ಣುಪರ ಇತಿ ತಸ್ಯ ಅರ್ಥವಿಶೇಷೇ ನಿರೂಢತ್ವ ಅಭಾವಾತ್ ಇಂದ್ರಾದಿ ಶಬ್ದಾಃ ತು ಅರ್ಥವಿಶೇಷೇ ನಿರೂಢಾಃ ನ ಅನ್ಯತ್ರ ನೇತುಂ ಶಕ್ಯಾಃ. ನೀವು ಆನಂದಮಯ ಅಂತ ಹೇಳಿದಾಗ ಆನಂದ ಶಬ್ದವನ್ನು ಹೇಳಿಕೊಂಡು ಬಂದು ವಿಷ್ಣುವಿಗೆ ಅನ್ವಯ ಮಾಡ್ತೀರಾ, ಆದರೆ ಇಂದ್ರಾದಿ ಶಬ್ದಗಳು ಅದಕ್ಕೆ ಅರ್ಥವಿಶೇಷ ಇದೆ, ಅಲ್ಲದೆ ನಿರೂಢವಾಗಿದೆ, ಅದನ್ನು ದೇ ಆರ್ ಆಲ್ರೆಡಿ ವೆಲ್ ನೋನ್. ಹಾಗಿರುವಾಗ ಅಲ್ಲಿ ಇಂದ್ರಾದಿಗಳಿಗೆ ಹೇಳಿದ ವಿಷಯಗಳನ್ನು ಎಳುಕೊಂಡು ಬಂದು ನಾ ವಿಷ್ಣುವಿಗೆ ಅನ್ವಯವಾಗುತ್ತೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಹೇಳಿ ಈ ಆಕ್ಷೇಪವನ್ನು ತಗೊಂಡು ಬರ್ತಾರೆ. ತಗೊಂಡು ಬಂದಾಗ ನಾವು ಅದನ್ನು ಸಮಾಧಾನ ಈ ವಿಧವಾಗಿ ಹೇಳ್ತೀವಿ. ಈಗ ನೋಡ್ರಿ, ಯಾವುದೊಂದು ಶ್ರುತಿವಾಕ್ಯ ಇದೆ, ಶ್ರುತಿವಾಕ್ಯಗಳು ಅವು ಸಾವಕಾಶವೂ ಆಗಬಹುದು ನಿರವಕಾಶವೂ ಆಗಬಹುದು. ಏನು ಸಾವಕಾಶ ನಿರವಕಾಶ ಅಂದ್ರೆ ಏನು? ಯಾವುದೇ ಒಂದು ಶ್ರುತಿವಾಕ್ಯ ತಗೊಂಡ್ರೆ ಅದಕ್ಕೆ ಬೇರೆ ವಿಧವಾಗಿ ಮೇಲ್ನೋಟದ ಅರ್ಥ ಮಾತ್ರವೇ ಅಲ್ಲದೆ ಆರ್ ಎರಡನೇ ಅರ್ಥ ಮೂರನೇ ಅರ್ಥ ಮಲ್ಟಿಪಲ್ ಮೀನಿಂಗ್ಸ್, ಅದಕ್ಕೆ ಬೇರೆ ಅರ್ಥಗಳನ್ನು ಮಾಡಲಿಕ್ಕೆ ಅವಕಾಶವಿದ್ದರೆ ಸಾವಕಾಶ ಅಂದ್ರೆ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಅವಕಾಶ ಇದೆ ಸಾವಕಾಶ ಅಂತ, ಸಾವಕಾಶ ಪ್ರಮಾಣ ಅಂತ ಕರೀತಾರೆ. ಲಿಂಗ ತರ್ಕ ಇದೆ ನೋಡ್ರಿ, ಅದಕ್ಕೆ ಲಿಂಗ ಅಂತ ಹೇಳಿದರೆ ತಾರ್ಕಿಕವಾಗಿ ನಾನು ಹೇಳಿದ ಲಿಂಗ ಹೇತು ಅಂತ ಹೇಳಿ ಯಾವುದೋ ಒಂದು ಲಾಜಿಕಲ್ ರೀಸನಿಂಗ್ ಲಾಜಿಕಲ್ ಅಫೋರಿಸಮ್ಸ್ ಅಂತ ಹೇಳ್ತೀವಿ. ಈ ತರ್ಕವನ್ನು ತಗೊಂಡು ಬಂದಾಗ ನೀವು ತರ್ಕದ ಮೂಲಕವಾಗಿ ಇದು ವಿಷ್ಣುವಿಗೆ ಅನ್ವಯಿಸುತ್ತದೆ ಅಂತ ಹೇಳ್ತಾ ಇದ್ದೀರಾ. ನೀವು ತರ್ಕವನ್ನು ತಗೊಂಡು ಬರಬೇಡಿ, ಶ್ರುತಿಯೇ ಪ್ರಬಲವಾದದ್ದು. ಪ್ರಬಲವಾದ ಶ್ರುತಿಯನ್ನು ಇಟ್ಟುಕೊಂಡು ನೋಡಿದಾಗ ಇದು ಇಂದ್ರಾದಿ ದೇವತೆಗಳಿಗೆ ಯಾವ್ದಾವುದು ಅನ್ವಯ ಆಗುತ್ತೋ ಅದು ಅವರಿಗೆ ಅನ್ವಯ ಮಾಡಬೇಕು. ನೀವು ಸಮನ್ವಯ ಮಾಡ್ತೀವಿ ಅಂತ ತಗೊಂಡು ಬಂದು ವಿಷ್ಣುವಿಗೆ ಅನ್ವಯ ಮಾಡುವುದು ಸರಿಯಲ್ಲ ಅಂತ ಪೂರ್ವ ಪಕ್ಷಿಗಳು ಹೇಳಿದರೆ ನಾವು ಒಂದು ಸ್ಟೇಜ್ ತಗೊಂಡು ಬರ್ತಾ ಇದ್ವಿ. ಏನಂತ ಹೇಳಿದರೆ ಪ್ರಮಾಣಗಳು ಅವು ಸಾವಕಾಶವ ನಿರವಕಾಶವ. ಉದಾಹರಣೆಗೆ ಶ್ರುತಿ ಪ್ರಮಾಣ ತಗೊಂಡ್ರೆ ಅದು ಸಾವಕಾಶವ ನಿರವಕಾಶವ. ಲಿಂಗ ಪ್ರಮಾಣ ತಗೊಂಡ್ರೆ ಲಿಂಗ ಅಂದ್ರೆ ಅನುಪ್ರಮಾಣ ಇದ್ದಂತೆ ತರ್ಕದಲ್ಲಿ ನಾವು ಹೇಳುವಂತಹ ವಿಷಯ ತಾರ್ಕಿಕವಾದದ್ದು. ಈ ತರ್ಕ ಪ್ರಮಾಣ ಲಿಂಗ ಪ್ರಮಾಣ ತಗೊಂಡ್ರೆ ಲಾಜಿಕಲ್ ರೀಸನಿಂಗ್ ಇದು ಸಾವಕಾಶ ಅಂದ್ರೆ ಈ ತರ್ಕವನ್ನು ಇನ್ನೊಂದು ವಿಧವಾಗಿ ಮಾಡಬಹುದಾ ಅಂತೇಳಿ. ಸೊ ಇದು ತಗೊಂಡಾಗ ಈ ಎರಡನ್ನೂ ಬಗಲಿಗೆ ಬಗಲಿಗೆ ಇಟ್ಕೊಳ್ರಿ. ನಮಗೆ ಶ್ರುತಿ ಪ್ರಮಾಣವಿದೆ, ಲಿಂಗ ಪ್ರಮಾಣ ಇದೆ. ಶ್ರುತಿ ಪ್ರಮಾಣ ಸಾವಕಾಶವ ನಿರವಕಾಶವ, ಲಿಂಗ ಪ್ರಮಾಣ ಸಾವಕಾಶವ ನಿರವಕಾಶವ ಅಂತೇಳಿ ಇಲ್ಲಿ ನಾಲ್ಕು ಪಾಸಿಬಿಲಿಟೀಸ್ ಇದೆ. ಒಂದು ಏನು, ಶ್ರುತಿ ಪ್ರಮಾಣ ಸಾವಕಾಶವಾಗಿದ್ದು ಲಿಂಗ ಪ್ರಮಾಣವೂ ಸಾವಕಾಶ, ಎರಡೂ ಸಾವಕಾಶವಾಗಿರುವುದು ಒಂದು ಪಾಸಿಬಿಲಿಟಿ. ಇಲ್ಲ ಶ್ರುತಿ ಪ್ರಮಾಣ ನಿರವಕಾಶವಾಗಿದ್ದು ಲಿಂಗ ಸಾವಕಾಶ, ಇಲ್ಲ ಶ್ರುತಿ ಪ್ರಮಾಣ ಸಾವಕಾಶ ಲಿಂಗ ನಿರವಕಾಶ, ಇಲ್ಲ ಎರಡೂ ಕೂಡ ನಿರವಕಾಶವಾಗಿರುವಂತಹ ಈ ನಾಲ್ಕು ಪಾಸಿಬಿಲಿಟೀಸ್ ಇದೆ. ಇದರಲ್ಲಿ ಯಾವ್ದು ಯಾವ್ದು ಹೇಗೆ ಅಂತ ನೋಡೋಣ. ಈಗ ಶ್ರುತಿ ಪ್ರಮಾಣ ನಿರವಕಾಶವಾಗಿ ಇದ್ದು ಲಿಂಗ ಪ್ರಮಾಣ ಸಾವಕಾಶವಾಗಿ ಇದ್ದರೆ ಆವಾಗ ಅಂದ್ರೆ ಎರಡಕ್ಕೂ ವಿರೋಧ ಬಂದಾಗ ಶ್ರುತಿ ಪ್ರಮಾಣ ಸಾವಕಾಶವಾಗಿದೆ, ಲಿಂಗ ಪ್ರಮಾಣ ನಿರವಕಾಶವಾಗಿದೆ, ಹಾಗಿದ್ದು ವಿರೋಧ ಬಂದಾಗ ಲಿಂಗ ಪ್ರಮಾಣಕ್ಕೆ ಪ್ರಾಬಲ್ಯ ಜಾಸ್ತಿ. ಯಾವಾಗ ಶ್ರುತಿ ಪ್ರಮಾಣಕ್ಕೆ ಪ್ರಾಬಲ್ಯ ಜಾಸ್ತಿ, ಶ್ರುತಿ ಪ್ರಮಾಣ ನಿರವಕಾಶವಾಗಿದೆ, ದಟ್ ಮೀನ್ಸ್ ಶ್ರುತಿ ಪ್ರಮಾಣಕ್ಕೆ ಇದೇ ಇದಮಿತ್ ಇಷ್ಟ ಇದೇ ಅರ್ಥ, ಈ ಅರ್ಥಕ್ಕೆ ಮೀರಿ ಬೇರೆ ಅರ್ಥ ಇಲ್ಲ, ದಿಸ್ ಇಸ್ ದ ಓನ್ಲಿ ಮೀನಿಂಗ್ ಅಂಡ್ ಈ ಅರ್ಥ ಎಲ್ಲದರ ಒಳಗೂ ಕೂಡ ಕನ್ಸಿಸ್ಟೆಂಟ್ ಆಗಿರುವಂತಹದ್ದು, ಈ ಅರ್ಥಕ್ಕೆ ಎಲ್ಲಿ ಏನು ಧಕ್ಕ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಈ ವಿಧವಾಗಿ ನಿರವಕಾಶವಾಗಿ ಇರುವ ಶ್ರುತಿ ಪ್ರಮಾಣವಿದ್ದಾಗ ಅದಕ್ಕೆ ಪ್ರಾಬಲ್ಯ ಜಾಸ್ತಿ, ಅದು ಲಿಂಗ ಪ್ರಮಾಣಗಳು ಅನ್ನು ಓವರ್ ರೈಡ್ ಮಾಡಿ ಇರುವ ಶಕ್ತಿ ಸಾಮರ್ಥ್ಯ ಇರುತ್ತೆ. ಅಂದ್ರೆ ಶ್ರುತಿ ಪ್ರಮಾಣ ನಿರವಕಾಶವಾಗಿದ್ದಾಗ ಲಿಂಗ ಪ್ರಮಾಣ ಸಾವಕಾಶವಾಗಿಯೇ ಇರುತ್ತೆ, ಇಲ್ಲ ಅದು ಶ್ರುತಿ ನಿರವಕಾಶವಾದ ಶ್ರುತಿ ಪ್ರಮಾಣಕ್ಕೆ ವಿರೋಧವಾಗುವುದಿಲ್ಲ. ಆ ಕಾರಣದಿಂದ ನಿರವಕಾಶವಾದ ಶ್ರುತಿ ಪ್ರಮಾಣ ಅತ್ಯಂತ ಪ್ರಬಲವಾಗಿರುತ್ತೆ, ಅದನ್ನು ಯಾವುದು ಅಡ್ಡಿ ಮಾಡಲಾರದು. ಆದರೆ ಶ್ರುತಿ ಪ್ರಮಾಣ ಸಾವಕಾಶವಾಗಿದ್ದು ಲಿಂಗ ಪ್ರಮಾಣ ನಿರವಕಾಶವಾಗಿರುವಾಗ ಆವಾಗ ಶ್ರುತಿ ಪ್ರಮಾಣವನ್ನು ಆ ಲಿಂಗ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಮತ್ತು ಇನ್ನೊಂದು ಅರ್ಥವನ್ನು ಮಾಡಿ ಎರಡನ್ನು ಮತ್ತು ಸಮನ್ವಯಗೊಳಿಸಬಹುದು. ಆವಾಗ ಲಿಂಗ ಪ್ರಮಾಣಕ್ಕೆ ಪ್ರಾಬಲ್ಯ ಬಂದು ಶ್ರುತಿ ಪ್ರಮಾಣಕ್ಕೆ ಸಾವಕಾಶವಿರುವುದು ಅಂದರೆ ಇನ್ನೊಂದು ಅರ್ಥವನ್ನು ಹೇಳುವುದಕ್ಕೆ ಅವಕಾಶವಿರುವುದರಿಂದ ಅದಕ್ಕೆ ಲಿಂಗ ಪ್ರಮಾಣಕ್ಕೆ ತಕ್ಕಂತೆ ಅದನ್ನು ಅರ್ಥವನ್ನು ಮಾಡಿ ಆ ಎರಡಕ್ಕೂ ಸಮನ್ವಯವನ್ನು ನಾವು ಮಾಡಬೇಕು. ಎರಡೂ ಸಾವಕಾಶವಾಗಿದೆ, ಶ್ರುತಿ ಪ್ರಮಾಣವೂ ಸಾವಕಾಶವಾಗಿದೆ, ಲಿಂಗ ಪ್ರಮಾಣವೂ ಸಾವಕಾಶವಿದೆ, ಆವಾಗ ಏನು ಮಾಡಬೇಕು? ಎರಡೂ ಮಲ್ಟಿಪಲ್ ಮೀನಿಂಗ್ಸ್ ಬರುತ್ತೆ, ಆಗ ಅನ್ನ ಸಮನ್ವಯ ಹೇಗೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಮನ್ವಯ ಮಿಕ್ಕ ಕಡೆ ನೋಡಿ, ಅಂದ್ರೆ ಮಿಕ್ಕ ಶ್ರುತಿ ಪ್ರಮಾಣಗಳು ಮಿಕ್ಕ ಲಿಂಗ ಪ್ರಮಾಣಗಳನ್ನು ನೋಡಿ ಈ ಎರಡಕ್ಕೂ ಕೂಡ ಸರಿಯಾದ ಇಂಟರ್ಪ್ರಿಟೇಷನ್ ಕೊಟ್ಟು ಅದರಲ್ಲಿ ಸಮನ್ವಯ ತಗೊಂಡು ಬರಬೇಕು. ಅಂದ್ರೆ ಅನ್ಯತ್ರ ಇರುವ ಪ್ರಮಾಣಗಳನ್ನು ಕೂಡ ನೋಡಿ ಪರಿಶೀಲನೆ ಮಾಡಿ ಆ ಸಾವಕಾಶವಾದ ಶ್ರುತಿ ಪ್ರಮಾಣ ಸಾವಕಾಶವಾದ ನಿರವಕಾಶ ಲಿಂಗ ಪ್ರಮಾಣ ಎರಡೂ ಸಾವಕಾಶವಾಗಿದ್ದಾಗ ಎರಡಕ್ಕೂ ಸರಿಯಾದ ಅರ್ಥವನ್ನು ನಾವು ಮಾಡಿ ಎರಡನ್ನು ಸಮನ್ವಯಗೊಳಿಸಬೇಕು. ಈಗ ಎರಡೂ ನಿರವಕಾಶವಾಗಿದ್ದು ವಿರೋಧ ಬಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅಂತಹ ಪರಿಸ್ಥಿತಿ ಬರುವುದಿಲ್ಲ. ಭಗವಂತನ ಅಸ್ತಿತ್ವಕ್ಕೆ ಇದು ಒಂದು ದೊಡ್ಡ ಪ್ರಮಾಣ. ಏನಂತ ಹೇಳಿದರೆ ಶ್ರುತಿ ಪ್ರಮಾಣ ನಿರವಕಾಶವಾಗಿದ್ದು, ಲಿಂಗ ಪ್ರಮಾಣವು ನಿರವಕಾಶವಾಗಿದ್ದು ಎರಡಕ್ಕೆ ವಿರೋಧ ಬರುವುದನ್ನ ಆವಾಗ ಲಿಂಗ ಪ್ರಮಾಣದಲ್ಲಿ ಅದು ದೋಷ ಇದೆ ಅಂತೇಳಿ ನಾವು ಮಾಡುವ ತರ್ಕದಲ್ಲಿ ದೋಷ ಇದೆ ಅಷ್ಟೇ ಹೊರತು ನೈಷಾ ತರ್ಕಾಮತಿರಾಪನೆ ಅಂತ ಹೇಳಿದಂತೆ ಆ ತರ್ಕ ದೋಷವಿದೆ ಹೊರತು ಎರಡು ನಿರವಕಾಶವಾಗಿದ್ದು ಶುದ್ಧವಾದ ತರ್ಕವಾಗಿದ್ದು ಎರಡಕ್ಕೆ ವಿರೋಧ ಬರುವುದನ್ನೋದು ಅಸಾಧ್ಯವಾಗುವುದಿಲ್ಲ. ಈ ವಿಧವಾಗಿ ಇಲ್ಲಿ ಈ ಪ್ರಸ್ತುತ ಕಾಂಟೆಕ್ಸ್ಟ್ ನಲ್ಲಿ ಅತ್ರ ಅಂತಸ್ಥಃ ಕಿಂ ಇಂದ್ರಾದಿಹಿ ಉತ ವಿಷ್ಣು ಇತಿ ಚಿಂತ ತದತ್ತಂ ಕಿಂ ಇಂದ್ರಾದಿ ಶ್ರುತಿ ಅನುಸಾರೇಣ ಲಿಂಗಂ ನೇಯಂ ಉತ ತದ್ ವಿಪರೀತಂ ಇತಿ ಅಂತ ಹೇಳಿದರೆ, ಇಂದ್ರಾದಿ ಶ್ರುತಿ ಅನುಸಾರವಾಗಿ ಲಿಂಗವನ್ನು ನಾವು ಅಂದರೆ ತರ್ಕವನ್ನು ನಾವು ನೇಯಂ ತಗೊಂಡು ಹೋಗಬೇಕಾ, ಉತ ಇಲ್ಲದಿದ್ದರೆ ತದ್ ವಿಪರೀತ ವಿಪರೀತಂ ಅಂತ ಹೇಳಿದರೆ ಲಿಂಗಾನುಸಾರೇಣ ಶ್ರುತಿ ನೇಯ ಅಂತೇಳಿ ಲಿಂಗಕ್ಕನುಸಾರವಾಗಿ ಶ್ರುತಿಯನ್ನು ತಗೊಂಡು ಹೋಗಬೇಕಾ ಅಂಥೇಳಿ ಪ್ರಶ್ನೆ. ತದರ್ಥಂ ಕಿಂ ಶ್ರುತಿ ನಿರವಕಾಶ ಲಿಂಗಂ ತು ಸಾವಕಾಶಂ ಉತ ತದ್ವಿಪರೀತಂ ಅಂತೇಳಿ, ಅಂದ್ರೆ ಶ್ರುತಿ ನಿರವಕಾಶವಾಗಿ ಇದ್ದು ಲಿಂಗ ಸಾವಕಾಶವಾಗಿ ಇದೆಯಾ ಇಲ್ಲ ಅದಕ್ಕೆ ವಿರುದ್ಧ, ಅಂದ್ರೆ ಲಿಂಗ ನಿರವಕಾಶವಾಗಿ ಇದ್ದು ಶ್ರುತಿ ಸಾವಕಾಶವಾಗಿದ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಶ್ರುತಿ ಲಿಂಗಗಳನ್ನು ಅನ್ವಯ ಮಾಡಬೇಕು. ಅಂದ್ರೆ ಯಾವುದು ನಿರವಕಾಶವಾಗಿದೆಯೋ ಅದಕ್ಕೆ ಪ್ರಾಬಲ್ಯ ಜಾಸ್ತಿ, ಶ್ರುತಿ ನಿರವಕಾಶವಾಗಿದ್ದು ಶ್ರುತಿಗೆ ಪ್ರಾಬಲ್ಯ ಜಾಸ್ತಿ, ಲಿಂಗ ನಿರವಕಾಶವಾಗಿದ್ದರೆ ಲಿಂಗಕ್ಕೆ ಪ್ರಾಬಲ್ಯ ಜಾಸ್ತಿ. ತಥಾ ಲಿಂಗಸ್ಯ ನಿರವಕಾಶತ್ವೇ ಅಪಿ ಕಿಂ ಶ್ರುತಿತ್ವ ಪ್ರಯುಕ್ತ ಪ್ರಾಬಲ್ಯಂ ಬಲವತ್ ಕಿಂವ ನಿರವಕಾಶತ್ವ ಪ್ರಯುಕ್ತ ಪ್ರಾಬಲ್ಯಂ ಬಲವತ್ತಿದೆ ಅಂತೇಳಿ, ಅಂದ್ರೆ ಲಿಂಗವು ನಿರವಕಾಶವಾಗಿ ಇದ್ದರೆ ಈವನ್ ಇಫ್ ಇಟ್ ಇದ್ದರೆ ಶ್ರುತಿ ಪ್ರಯುಕ್ತವಾದಂತಹ ಪ್ರಾಬಲ್ಯವೇ ಬಲವಂತವಾಗಿದ ಇಲ್ಲ ನಿರವಕಾಶವಾದ ಲಿಂಗಕ್ಕೆ ಪ್ರಾಬಲ್ಯ ಬರುತ್ತಾ ಅಂತ ಪ್ರಶ್ನೆ ಬಂದರೆ ಇದಕ್ಕೆ ನಾವು ಹೇಳುವಂತಹದ್ದು ಇನ್ನೊಂದು ವಿಧವಾಗಿ ಇದನ್ನು ಅಪ್ರೋಚ್ ಮಾಡ್ತೀವಿ. ಸರಿ, ನೀವು ಈ ವಿಷಯದಲ್ಲಿ ಅಂದರೆ ಏನು ಇಂದ್ರಾದಿಗಳು ಅವರು ಅಂತಸ್ಥರು ಅಂದರೆ ಸರ್ವ ಜೀವರ ಒಳಗೆ ಇದ್ದು ನಿಯಮನ ಮಾಡುವವರು ಅಂತ ಹೇಳಿದಾಗ ನೀವು ಯಾರನ್ನು ಹೇಳ್ತಾ ಇದ್ದೀರಾ ಅಂತೇಳಿ, ಅಂದರೆ ಇಂದ್ರಾದಿ ದೇವತೆಗಳಲ್ಲಿ ನಿರ್ಧಾರಿತವಾಗಿ ಇರುವಂತಹ ಒಂದು ದೇವತೆಯನ್ನು ಹೇಳ್ತೀರೋ ಇಲ್ಲ ಹೇಗೆ ಯಾರನ್ನು ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ, ಅತ್ತರಂತಸ್ಥಃ ಕಿಮಿಂದ್ರಾದಿ ಕಿಂವಾ ವಿಷ್ಣು ಇತಿ ಚಿಂತ ತದರ್ಥಂ ಕಿಮಿಂದ್ರಾದಿ ಸುತ್ತಿನುಸಾರೇಣ ಸಮುದ್ರ ಶಾಯಿತ್ವಾದಿ ಲಿಂಗಂ ನೇಯಮುತ ವಿಪರೀತಮಿತಿ ತದರ್ಥಂ ಕಿಂ ಶ್ರುತಿ ನಿರವಕಾಶ ಲಿಂಗಂ ತು ಸಾವಕಾಶಂ ಉತ ವಿಪರೀತಮಿತಿ ತಥಾ ಲಿಂಗಸ್ಯ ನಿರವಕಾಶತ್ವೇ ಅಪಿ ಕಿಂ ಶ್ರುತಿತ್ವ ಪ್ರಯುಕ್ತ ಪ್ರಾಬಲ್ಯಂ ಬಲವತ್ ಕಿಂ ವಾ ನಿರವಕಾಶತ್ವ ಪ್ರಯುಕ್ತ ಪ್ರಾಬಲ್ಯಂ ಬಲವತ್ತಿತಿ, ಯಾವುದು ಬಲವಂತವಾಗಿದೆ ನಿರವಕಾಶ ಯಾವುದು ಸಾವಕಾಶ ಯಾವುದು ನಿರವಕಾಶ ಅದಕ್ಕೆ ತಕ್ಕಂತೆ ಮಾಡ್ತೀವಿ ಅಂಥೇಳಿ ಅದಾದ ಮೇಲೆ ಪೂರ್ವಪಕ್ಷದ ಅಯಂ ಅಂತಸ್ಥ ಇಂದ್ರಾದಿರೇವ ಇಂದ್ರಾದಿ ಶ್ರುತೇ ಇತಿ, ಅಂತಸ್ಥ ಶಬ್ದ ಇಂದ್ರಾದಿಗಳಿಗೆ ಅನ್ವಯಿಸುತ್ತದೆ ಅಂತ ಹೇಳಿದರೆ ಆವಾಗ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ನಾನು ಇಂದ್ರಾದಿಷು ನಿರ್ಧಾರಿತ ಏಕಏವ ಅಂತಸ್ಥ ಇತಿವ ಪೂರ್ವಪಕ್ಷೋ ಅನಿರ್ಧಾರಿತೋ ಯಹ ಕಶ್ಚಿತ್ ಇತಿವ ಸರ್ವೋಪಿ ಇತಿವ ಅಂಥೇಳಿ, ಅಂದರೆ ಏನು ಈ ಅನೇಕ ವಿಧವಾದ ಶ್ರುತಿ ಪ್ರಮಾಣಗಳಿವೆ, ಇಂದ್ರನು ಅಂತಸ್ಥನು, ವರುಣನು ಅಂತಸ್ಥನು, ಇಲ್ಲ ಚಂದ್ರ ಅಂತಸ್ಥ, ಇಲ್ಲ ಸೂರ್ಯ ಅಂತಸ್ಥ, ಎಲ್ಲ ಜೀವರೊಳಗೆ ಇಂದು ನಿಯಮನ ಮಾಡುವರು, ಇಲ್ಲ ಬೃಹಸ್ಪತಿ, ಈ ವಿಧವಾಗಿ ನಾನಾ ವಿಧವಾದ ದೇವತೆಗಳು ಇವರೆಲ್ಲರೂ ಅಂತಸ್ಥರು ಅಂತ ಹೇಳಿದಾಗ ನಿರ್ಧಾರಿತವಾಗಿ ಯಾವುದೋ ಒಂದು ದೇವತೆ ಅಂದರೆ ಇಂದ್ರ ಇಲ್ಲ ಸೂರ್ಯ ಯಾವುದೋ ಒಂದೇ ದೇವತೆ ನಿರ್ಧಾರಿತವಾಗಿ ಒಂದು ದೇವತೆಯನ್ನು ನೀವು ನಿರ್ಧಾರ ಮಾಡಿಕೊಂಡು ಇವರು ಅಂತಸ್ಥರು ಈ ದೇವತೆಯೇ ಅಂತಸ್ಥ ಅಂತ ಹೇಳ್ತೀರೋ ಇಲ್ಲ ನೀವೇನು ಮಾಡ್ತೀರಾ ಯಾವುದೋ ಒಂದು ದೇವತೆ ನಮಗೆ ಬೇಕಾಗಿಲ್ಲ ಅನಿರ್ಧಾರಿತವಾಗಿ ನಿರ್ಧಾರಣೆ ಬೇಕಾಗಿಲ್ಲ ಯಾವುದೋ ಒಂದು ದೇವತೆ ಈ ಇಂದ್ರಾದಿ ದೇವತೆಗಳ ವಿಷ್ಣುವಿನನ್ನು ಬಿಟ್ಟು ಬೇರೆ ಯಾವುದೇ ದೇವತೆ ಇದ್ದರೂ ಕೂಡ ಆ ದೇವತೆಯೇ ಅಂತಸ್ಥ ಅಂತ ನಮಗೇನು ಅಬ್ಜೆಕ್ಷನ್ ಇಲ್ಲ ನೀವು ಯಾವ ದೇವತೆಯನ್ನು ತಗೊಂಡ್ರಿ ಅನಿರ್ಧಾರಿತವಾಗಿ ನಿರ್ಧಾರ ಮಾಡದೆ ಯಾವುದೇ ದೇವತೆ ಆಗಬಹುದು ಅಂತೇಳಿ ಇಲ್ಲ ಇನ್ನೊಂದೇನು ಎಲ್ಲರೂ ಕೂಡ ಸರ್ವೋಪಿ ಎಲ್ಲ ದೇವತೆಗಳು ಅಂದ್ರೆ ಅಂತಸ್ತತ್ವ ಎಲ್ಲ ದೇವತೆಗಳು ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಎಲ್ಲ ದೇವತೆಗಳು ಇಂದ್ರ ಚಂದ್ರ ಸೂರ್ಯ ಬೃಹಸ್ಪತಿ ವರುಣ ಎಲ್ಲರೂ ಕೂಡ ಎಲ್ಲರ ಒಳಗೇನು ನಿಂತು ಎಲ್ಲರೂ ನಿಯಮನ ಮಾಡ್ತಾರೆ ಅಂತೇಳಿ ಅದನ್ನು ಹೇಳಿದಾಗ ಅದಕ್ಕೆ ನ ಆದ್ಯ ಅನೇಕ ಪ್ರಾಪಕ ಸದ್ಭಾವೇನ ನಿರ್ಧಾರಣ ಯೋಗ ಅಯೋಗಾತ್ ಅಂಥೇಳಿ ನೀವು ನಿರ್ಧಾರಿತವಾಗಿ ಒಂದು ದೇವತೆ ಅಂತ ಹೇಳಿದ್ರೆ ನೀವು ಆವಾಗ ಯಾವ ಶ್ರುತಿಯನ್ನು ಈಗ ಇಂದ್ರನೇ ತಗೊಳ್ತೀವಿ ನಿರ್ಧಾರಿತವಾಗಿ ಅಂತ ಹೇಳಿದ್ರೆ ಮಿಕ್ಕ ಶ್ರುತಿಗಳನ್ನೆಲ್ಲ ತಳಿಬಿತ್ತಂಗಾಗುತ್ತೆ ನೀವೇನು ಹೇಳ್ತಾ ಇದ್ದಾರೆ ಶ್ರುತಿಗೆ ಪ್ರಾಬಲ್ಯ ಬೇಕು ಅಂತೇಳಿ ಇಂದ್ರನೇ ಒಂದು ನಿರ್ಧಾರಿತವಾಗಿ ಒಂದು ದೇವತೆಯನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ಯಾವ ದೇವತೆ ನಿರ್ಧಾರಿತವಾಗಿ ತಗೊಳ್ತೀರೋ ಆ ಸ್ಥಿತಿಗೆ ನೀವು ಪ್ರಾಬಲ್ಯ ಕೊಟ್ಟಿದ್ದೀರಾ, ಮಿಕ್ಕೆಲ್ಲ ಸ್ಥಿತಿಗಳನ್ನು ತಳ್ಳಿಬಿಟ್ಟಂಗಾಗುತ್ತೆ. ಸೊ ಆ ಕಾರಣದಿಂದ ನಿರ್ಧಾರಿತವಾದ ಒಂದು ದೇವತೆಗೆ ಇರುವ ಶ್ರುತಿಯನ್ನು ಮಾತ್ರ ತಗೊಂಡು ಆ ದೇವತೆಯನ್ನೇ ಅಂತಸ್ಥ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಮಿಕ್ಕದೆಲ್ಲಕ್ಕೆ ಧಕ್ಕಾ ಬರುತ್ತೆ. ಸೊ ಎಲ್ಲದಕ್ಕೂ ಧಕ್ಕಾ ಬರೋದಿಲ್ಲ. ಯಾವುದೋ ಒಂದು ಅನಿರ್ಧಾರಿತವಾಗಿ ಒಂದು ದೇವತೆಯನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ನಿಮಗೆ ಆವಾಗ ಒಂದು ನಿರ್ಧಾರವಾದ ಪೊಸಿಷನ್ ಇಲ್ಲ. ಯು ಆರ್ ನಾಟ್ ಗಿವನ್ ಎ ಡೆಫಿನೆಟ್ ಪೊಸಿಷನ್ ಇಲ್ಲ. ಯಾವುದೇ ಒಂದು ದೇವತೆ, ಎನಿ ದೇವತೆ ಇಸ್ ಫೈನ್, ವಿಷ್ಣು ಆರದೇ ಇದ್ರೆ ಸಾಕಷ್ಟೇ. ಯಾವುದೋ ಒಂದು ದೇವತೆಯನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ದಟ್ ಮೀನ್ಸ್ ಒಂದು ನಿರ್ಧಾರಿತವಾದ ಒಂದು ಡೆಫಿನೆಟ್ ಏಮೇ ಇಲ್ಲ. ಯು ಡೋಂಟ್ ಹ್ಯಾವ್ ಎ ಡೆಫಿನೆಟ್ ಏಮ್, ಡೆಫಿನೆಟ್ ಗೋಲೇ ನಿಮ್ಗಿಲ್ಲದೆ ಆಗುತ್ತೆ. ಆ ಪ್ರಶ್ನೆ ಬರುತ್ತಲ್ಲವಾ ಅಂತ ಹೇಳಿದರೆ ಅವರು ಪೂರ್ವಪಕ್ಷದವರು ಇಲ್ಲ ಇಲ್ಲ ಆ ಪ್ರಶ್ನೆ, ಯಾಕಂದ್ರೆ ವಿ ಹ್ಯಾವ್ ಎ ಡೆಫಿನೆಟ್ ಏಮ್. ಡೆಫಿನೆಟ್ ಏಮ್ ಏನಂದು ವಿಷ್ಣುವು ಇದರಿಂದ ಪ್ರತಿಪಾದ್ಯನಲ್ಲ, ಈ ಎಲ್ಲದಕ್ಕೆ ವಿಷ್ಣುವಿನ ನೀವು ತಗೊಂಡು ಬರ್ತೀರಾ ಅದು ಅಲ್ಲ ಅಂತ ಹೇಳೋದು ನಮಗೆ ದಟ್ ಈಸ್ ಅ ಡೆಫಿನೆಟ್ ಏಮ್ ಅಂತ ಹೇಳಿದ್ರೆ ಹಾಗಲ್ಲ, ಅದು ಡೆಫಿನೆಟ್ ಏಮ್ ಅಂತ ಹೇಳಕ್ಕಾಗದಿದ್ದು ದಟ್ ಈಸ್ ಎ ರಾಂಗ್ ಡೆಫಿನೆಟ್ ಏಮ್. ಅದು ಅಲ್ಲಿ ಎರಡು ಪ್ರಾಬ್ಲಮ್ ಇದೆ. ಒಂದೇ ಅಂತ ಹೇಳಿದ್ರೆ ನಿಮ್ಮ ಡೆಫಿನೆಟ್ ಏಮ್ ವಿಷ್ಣು ಅಲ್ಲ ಅಂತ ಹೇಳೋದು ಅಷ್ಟು ಮಾತ್ರವೇ ಡೆಫಿನೆಟ್ ಏಮ್ ಅಂತ ಹೇಳಿದರೆ ಆವಾಗ ನೀವು ಯಾವುದೇ ಒಂದು ದೇವತೆಯನ್ನು ತಗೊಂಡ್ರೆ ಒಂದು ದೇವತೆಯನ್ನು ತಗೊಂಡಾಗ ಮಿಕ್ಕ ಎಲ್ಲ ಶುದ್ಧ ಪ್ರಮಾಣವನ್ನು ತಳಿಬಿಟ್ಟಂಗಾಗುತ್ತೆ. ಒಂದು ಸರಿ ಈ ದೇವತೆಯನ್ನು ತಗೊಳ್ತೀವಿ, ಒಂದು ಸರಿ ಆ ದೇವತೆ, ಯಾವುದೋ ಒಂದು ದೇವತೆ ತಗೋಬೇಕಂತ ಹೇಳಿದ್ರೆ ಮಿಕ್ಕದ್ದೆಲ್ಲ ಸೊ ಅದು ಕೂಡ ಸರಿಯಲ್ಲ. ದಟ್ ಇಸ್ ಆಲ್ಸೋ ನಾಟ್ ಪ್ರಾಪರ್ ಅಂತ ಹೇಳಿ. ಸರಿ, ಮೂರನೇ ತಗೊಂಡ್ರೆ ಹೇಳಿದೆ ನತ್ತು ತೀಯ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮೇ ಅಂತಃಪ್ರವಿಷ್ಟೇ ಶಾಸ್ತೃತ್ವಾದೇಹೆ ಶ್ರವಣೇನ ಅನೇಕ ಅನೇಕ ಈಶ್ವರ ಆಪಾತಾದಿತಿ ಅಂತ ಹೇಳಿ. ನೀವು ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರೆ ಅಂತಸ್ತತ್ವದ ಲಕ್ಷಣ ಏನು, ಸುಮ್ಮನೆ ಒಳಗೆ ಇರುವುದು ಮಾತ್ರ ಅಂತಲ್ಲ, ಅಂತಸ್ತತ್ವದ ಏನಂತ ಹೇಳಿದ್ರೆ ಒಳಗೆ ಇದ್ದು ನೇಮನ ಮಾಡುವುದು, ಇಟ್ಸ್ ನಾಟ್ ಜಸ್ಟ್ ಬೀಂಗ್ ಪ್ರೆಸೆಂಟ್ ಇನ್, ಎಲ್ಲರ ಒಳಗೆ ಸುಮ್ಮನೆ ಇರುವುದಂತಲ್ಲ, ಎಲ್ಲರ ಒಳಗೆ ಇದ್ದು ಎಲ್ಲರನ್ನೂ ನಿಯಮನ ಮಾಡುವುದು ಅನ್ನುವ ಯಾವ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಈಶ್ವರ ಲಕ್ಷಣತ್ವ, ಅದು ಎಲ್ಲರಿಗೂ ಎಲ್ಲರೂ ಈಶ್ವರರು ಅಂತ ಹೇಳುವುದು ಅದು ಸರಿಯಿಲ್ಲ. ಸೊ ದಟ್ ಆಲ್ಸೋ ಡಸ್ಂಟ್ ವರ್ಕ್ ಅಂತ ಹೇಳಿ. ಸೊ ಇಂದ್ರಯೇ ಅಂತಸ್ಥಃ ಇಂದ್ರೋ ರಾಜ ಬ್ರಹ್ಮ ಇಂದ್ರಮಗ್ನಿ ಇತ್ಯಾದಿ ಇಂದ್ರಶ್ರುತಿ ಅಭ್ಯಾಸೇನ ಅಂತ ಹೇಳಿ. ಅಂದ್ರೆ ಎಲ್ಲ ಈ ಶ್ರುತಿಗಳಲ್ಲಿ ಕೂಡ ಎಲ್ಲದರಲ್ಲೂ ಕೂಡ ಇವನೇ ಈ ದೇವತೆಯೇ ಈ ದೇವತೆಯೇ ಅಂತ ಬರುತ್ತೆ. ಆವಾಗ ನೀವು ಎಲ್ಲರೂ ಅಂತಸ್ಥರು ಅಂತ ಹೇಳಿದರೆ ಶ್ರುತಿಗಳಿಗೆ ಈ ಶ್ರುತಿ ಪ್ರಮಾಣಗಳಿಗೆ ವಿರೋಧ ಬಂದಂತೆ ಆಗುತ್ತೆ. ಯಾಕಂದ್ರೆ ಕೇವಲ ಇಂದ್ರನೇ ರಾಜ ಇಲ್ಲ ಕೇವಲ ಅಪಾಮ್ನೇತಾರ ಅಂತ ಹೇಳಿ ವರ್ಣನೇ ಸಮರ್ಥ ಅಂತ ಹೇಳಿ ಇತ್ಯಾದಿ ಒಂದೊಂದು ಶ್ರುತಿಯಲ್ಲಿಯೂ ಕೂಡ ಆ ದೇವತೆಯೇ ಮುಖ್ಯವಾಗಿ ಇರುವಂತಹದ್ದು, ಈಶ್ವರನಾಗಿದ್ದಾನೆ ಕಂಟ್ರೋಲರ್ ಆಗಿದ್ದಾನೆ ಅಂತ ಹೇಳುವ ಒಂದು ಪ್ರಸಕ್ತಿ ಬರ್ತಾ ಇದ್ದ ಕಾರಣದಿಂದ ನಿಮಗೆ ಇದು ಗೊಂದಲ ಉಂಟಾಗುತ್ತೆ. ಸೊ ಇದು ಎಲ್ಲರೂ ಕೂಡ ಅಂತಸ್ಥರಾಗಿದ್ದಾರೆ ಅಂತ ಹೇಳುವುದು ಕೂಡ ಸರಿಯಲ್ಲ ಅಂತ ಹೇಳಿ. ಏನಂತ ಹೇಳಿದ್ರೆ ಇಲ್ಲಿ ಒಂದು ಇಂದ್ರ ಅಂತ ಹೇಳುವ ಹೇಳುವಾಗ ಇಂದ್ರೋ ರಾಜ ಜಗತೋ ಯ ಈಶೇ ಬ್ರಹ್ಮೇಂದ್ರಮಗ್ನಿಂ ಜಗತ ಪ್ರತಿಷ್ಠಾಂ ದಿವ ಆತ್ಮಾನ ಸವಿತಾರಂ ಬೃಹಸ್ಪತಿಂ ತ್ವಷ್ಟಾರಂ ರೂಪಾಣಿ ವಿಕುರ್ವಂತಂ ಅಂಥೇಳಿ ಈ ವಿಧವಾಗಿ ಬರುವಂತಹ ವಾಕ್ಯ. ಅದೇ ವಿಧವಾಗಿ ಇತ್ಯಾದಿ ಇತ್ಯಾದಿ ಇಂದ್ರಂ ರಾಜಾನಂ ಸವಿತಾರಮೇತಂ ಮಹ್ಯಂ ಇಂದ್ರೋ ನಿಯಚ್ಛತು ಅರ್ವಾಂಗಾಯಾತು ವಸುಭೀ ರಶ್ಮಿರಿಂದ್ರ ಸವಿತ ಮೇ ನಿಯಚ್ಛತು ಸನ ಇಂದ್ರ ಕಾಮವರಂ ದದಾತು ಇಂದ್ರಂ ನಿಚಿಕ್ಯುಃ ಪರಮೇ ವ್ಯೋಮನ್ ಅಂಥೇಳಿ ಈ ವಿಧವಾದ ವಾಕ್ಯಗಳು ಇಂದ್ರನನ್ನು ಮಾಡುವಂತಹದ್ದು. ಅದೇ ವಿಧವಾಗಿ ಸವಿತಾರಂ ಬೃಹಸ್ಪತಿಂ ಸವಿತಾರಂ ಏತಂ ಸವಿತಾ ಮೇ ನಿಯಚ್ಛತು ಅನ್ನುವುದು ಬೃಹಸ್ಪತಿಯನ್ನು ಮಾಡುವಂತಹದ್ದು. ಈಗ ನಾನಾ ಶ್ರುತಿ ವಾಕ್ಯಗಳು ಬರುತ್ತೆ. ಈ ಶ್ರುತಿ ವಾಕ್ಯಗಳ ಒಂದೊಂದರಲ್ಲಿ ಕೂಡ ಈ ದೇವತೆಯೇ ಮಾಡ್ತಾ ಇದ್ದಾನೆ ಅಂತ ಬರುವಾಗ ನೀವು ಎಲ್ಲರೂ ಒಳಗಿದ್ದು ಎಲ್ಲರೂ ಈಶ್ವರತ್ವೇನ ಇರ್ತಾರೆ ಎಲ್ಲರೂ ನಿಯಮನ ಮಾಡ್ತಾರೆ ಅಂತಸ್ಥರಾಗಿ ಅಂತ ಹೇಳುವುದು ಅದು ಸರಿಯಿಲ್ಲ ಅಂಥೇಳಿ ಬರುತ್ತೆ. ಅದೇ ವಿಧವಾಗಿ ಸೂರ್ಯ ಬರುವಾಗ ಸೂರ್ಯಯೇವ ಅಂತಸ್ಥಃ ಸಪ್ತ ಯುಂಜಂತಿ ರಥಮೇಕಚಕ್ರಂ ಅಂಥೇಳಿ ಬರುವಂತಹದ್ದು, ಏಕಚಕ್ರನಾಗಿ ಎಲ್ಲವನ್ನೂ ನಿಯಮನ ಮಾಡ್ತಾ ಸೂರ್ಯದೇವರಿದ್ದಾರೆ ಅಂಥೇಳಿ ಇತ್ಯಾದಿ ನಾನಾ ವಾಕ್ಯಗಳು ಬರುತ್ತೆ, ಅದನ್ನು ಹೇಳ್ತಾ ಬರ್ತಾರೆ. ಸೊ ಈ ವಿಧವಾದ ಅಬ್ಜೆಕ್ಷನ್ ತಗೊಂಡು ಬಂದಾಗ ಅವಕ್ಕೆ ಈ ಮೂರು ವಿಧವಾದ ಅಬ್ಜೆಕ್ಷನ್ಸ್ ಅಂದ್ರೆ ನೀವು ಪೂರ್ವಪಕ್ಷದವರು ತಗೊಂಡು ಬರೋದು ಯಾವುದು ನಿಲ್ಲೋದಿಲ್ಲ, ನಥಿಂಗ್ ಸ್ಟ್ಯಾಂಡ್ಸ್ ಅಂಥೇಳಿ ಅದು ಬರುತ್ತೆ. ಆವಾಗ ಇದು ವಿಷ್ಣು ಪರವಾಗಿ ನೀವು ಹೇಗೆ ಹೇಳ್ತೀರಾ ಅಂತ ಹೇಳುವಾಗ ಸರಿ ಅವರು ಹೇಳ್ತಾರೆ ಸರಿ ನೀವು ಈ ಎಲ್ಲದ ಅಬ್ಜೆಕ್ಷನ್ಗೆ ಪೂರ್ವ ಪಕ್ಷದವರು ಇನ್ನೊಂದು ತಕೊಂಡು ಬಂದು ಎಲ್ಲದಕ್ಕೂ ನಾವು ವಿಲ್ ಹ್ಯಾಂಡಲ್ ಇಟ್ ಇನ್ ಎ ಡಿಫ್ರೆಂಟ್ ವೇ, ಅಭೇದವನ್ನು ಹೇಳಿಬಿಡ್ತೀವಿ. ಅಂದ್ರೆ ಏನು, ಎಲ್ಲ ಶಬ್ದಗಳು ಒಂದೇ, ಅಂದ್ರೆ ಎಲ್ಲ ಒಂದೇ ದೇವತೆಯನ್ನು ಹೇಳುತ್ತೆ. ವಿಷ್ಣುವು ನೀವು ಬೇರೆ, ಇಂದ್ರ ಬೇರೆ, ಅದು ಈ ಇಂದ್ರ ಪುರಂದರನೇ ವಿಷ್ಣುವು, ಅಂದ್ರೆ ಎಲ್ಲ ದೇವತೆಗಳಿಗೆ ಅಭೇದವನ್ನು ಹೇಳುವಂತಹದ್ದು, ಆ ಪೊಸಿಷನ್ ತಗೊಂಡು ಬರ್ತೀವಿ. ಅದಕ್ಕೆ ನಮಗೆ ಪ್ರಮಾಣಗಳಿದೆ ಅಂತ ಹೇಳಿ, ಸಬ್ರಹ್ಮ ಸಶಿವ ಸೇಂದ್ರ ಸೋಕ್ಷರ ಇತ್ಯಾದಿಕ ಸ್ಮೃತಿಗಳು ಅಹಂಭವೋ ಭವತಂಶ್ಚ ಭವಂತಶ್ಚ ಸರ್ವಂ ನಾರಾಯಣಾತ್ಮಕಂ ಇತ್ಯಾದಿಕ. ಅಂದ್ರೆ ಶ್ರುತಿ ಸ್ಮೃತಿಗಳ ಪ್ರಮಾಣಗಳ ಮೂಲಕವಾಗಿ ಎಲ್ಲವೂ ನಾರಾಯಣನೇ ಆಗಿದ್ದಾನೆ, ಎಲ್ಲ ಅವನೇ ಬ್ರಹ್ಮ, ಅವನೇ ಶಿವ, ಅವನೇ ಇಂದ್ರ, ಅವನೇ ಅಕ್ಷರ, ಈ ಇತ್ಯಾದಿ ವಾಕ್ಯಗಳಿಂದ ವಿಷ್ಣುವಿಗೂ ಮಿಕ್ಕ ದೇವತೆಗಳಿಗೂ ಅಭೇದ ಇದೆ. ಸಹ ಕಾರಣದಿಂದ ಈ ಮಿಕ್ಕ ದೇವತೆಗಳೆಲ್ಲರೂ ಕೂಡ ವಿಷ್ಣುವಿಗಳೇ, ಅಂದ್ರೆ ವಿಷ್ಣು ಸಮಾನರೇ ಆಗಿದ್ದಾರೆ, ವಿಷ್ಣುವೇ ಆಗಿದ್ದಾರೆ, ವಿಷ್ಣು ಸಮಾನರಲ್ಲ, ವಿಷ್ಣುವೇ ಆಗಿದ್ದಾರೆ. ಸೊ ಅಭೇದ, ಅದರ ಅಭೇದವನ್ನು ಹೇಳ್ತಾ ಇದೆ ಅಂತ ಹೇಳಿದರೆ ಇಲ್ಲ ಅಂತೇಳಿ. ಯಾಕಂದ್ರೆ ನಚ ಏವಂ ವಿಷ್ಣೋಹ ಏವ ಅಂತಸ್ತತ್ವ ಆಪತ್ತಿ ಕಲ್ಪಿತ ಭೇದಸ್ಯ ಉಪಹಿತಸ್ಯ ಪ್ರಸಿದ್ಧಸ್ಯ ಇಂದ್ರಾದೇಹೇ ಏವ ಅಂತಸ್ತತ್ವಾತ್ ಅಂತ ಹೇಳಿ. ಇಲ್ಲಿ ಅವರಿಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ವಿಷ್ಣುವಿಗೆ ಮಾತ್ರವೇ ಪ್ರಾಮುಖ್ಯವನ್ನು ಕೊಡುವುದು ಸರಿಯಿಲ್ಲ, ಮಿಕ್ಕ ದೇವತೆಗಳು ಪ್ರಾಮುಖ್ಯವನ್ನು ಕೊಡು. ಯಾವಾಗೋ ಒಂದು ಹಾಗೆ ಒಂದು ಆ ವಿಷ್ಣುವನ್ನು ತಳಿಬಿಟ್ಟು ಮಿಕ್ಕ ದೇವತೆಗಳು ಪ್ರಾಮುಖ್ಯವನ್ನು ಕೊಡ್ತೀವಿ, ಇಲ್ಲ ವಿಷ್ಣುವನ್ನು ತಗೊಂಡು ಬರಬೇಕಾದ ಅವಶ್ಯಕತೆ ಬಂದ್ರೆ ಅಭೇದವನ್ನು ಹೇಳಿಬಿಡ್ತೀವಿ ಅಂತ ಹೇಳಿದ್ರೆ ಅಭೇದವನ್ನು ಹೇಳಕ್ಕೂ ಇಲ್ಲ, ಇದು ವಿಷ್ಣುವಿಗೆ ಮಾತ್ರವೇ. ಅಲ್ಲಿ ಇಂದ್ರಾದಿ ದೇವತೆಗಳು ಅಂತ ಹೇಳುವುದು ಅದು ಅಮುಖ್ಯಾರ್ಥದಲ್ಲಿ ಅವರಿಗೆ ಅನ್ವಯವಾಗುತ್ತೆ ಹೊರತು ಮುಖ್ಯಾರ್ಥದಲ್ಲಿ, ಪರಮುಖ್ಯಾರ್ಥದಲ್ಲಿ, ಯೌಗಿಕಾರ್ಥದಲ್ಲಿ ಅದು ವಿಷ್ಣುವಿಗೆ ಅನ್ವಯವಾಗುತ್ತೆ ಅಂಥೇಳಿ. ನೀವು ಯಾವ ಅಭೇದ ಶ್ರುತಿಗಳನ್ನು ತಗೊಂಡು ಬಂದಿದ್ದೀರೋ ಆ ಅಭೇದ ಶ್ರುತಿಗಳಲ್ಲಿ ಭೇದ ಅಂದ್ರೆ ಅಭೇದ ಶ್ರುತಿಗಳ ಸಂದರ್ಭದ ಅದಾದ ಮೇಲೆ ಭೇದವನ್ನು ಹೇಳುತ್ತೆ. ಅಂದ್ರೆ ಅಭೇದ ಶ್ರುತಿಯೂ ಇದೆ, ಭೇದ ಶ್ರುತಿಯೂ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಅಭೇದವನ್ನು ತೋರಿಸುವಂತಹದ್ದು ಅಭೇದ ಶ್ರುತಿ, ಮೇಲ್ನೋಟಕ್ಕೆ ಭೇದ ಶ್ರುತಿ ತೋರಿಸುವಂತಹ ಭೇದ ಶ್ರುತಿ. ಆದ್ರೆ ಭೇದ ಶ್ರುತಿಗಳು ಮೇಲ್ನೋಟವೇ ಅಲ್ಲ, ನಿಜವಾಗಿಯೂ ಭೇದವನ್ನು ಹೇಳುತ್ತೆ. ಯಾಕೆ ಅಂದ್ರೆ ಅಭೇದ ಶ್ರುತಿಗಳಲ್ಲಿ ಭೇದವನ್ನು ನೋಡಬಹುದು. ಹೇಗೆ ಅಂತ ಹೇಳಿದ್ರೆ ಈ ಶಬ್ದಗಳು ಪರಮಾತ್ಮನಿಗೂ ಅನ್ವಯವಾಗುತ್ತೆ ಅಂತ ಹೇಳುವುದರ ಮೂಲಕವಾಗಿ ಅಭೇದ ಶ್ರುತಿಗಳಲ್ಲಿ ನಾವು ಭೇದವನ್ನು ನೋಡಬಹುದು. ನಾವೊಂದು ಉದಾಹರಣೆ ತಗೊಂಡ್ರೆ, ಸೋಮಲಿಂಗ ಅಂತ ಒಬ್ಬನಿರ್ತಾನೆ, ಅವನು ತನ್ನ ಮೊಮ್ಮಗನ ಹೆಸರು ಸೋಮಲಿಂಗ ಅಂತ ಇರುತ್ತೆ. ಇಬ್ಬರ ಹೆಸರು ಸೋಮಲಿಂಗ ಅಂತ ಇದ್ದ ಕಾರಣದಿಂದ ತಾತ ಮೊಮ್ಮಗ ಒಂದೇ ಅಂತ ಯಾರು ಹೇಳೋದಿಲ್ಲ. ಇಲ್ಲಿ ಹೆಸರು ಒಂದೇ, ಅವನು ಸೋಮಲಿಂಗ ಇವನು ಸೋಮಲಿಂಗ, ಆದರೆ ಇಬ್ಬರು ಬೇರೆ ಬೇರೆ ಅಂತ ಹೇಳ್ತೀವಿ. ಸೊ ಎಲ್ಲೆಲ್ಲಿ ಅಭೇದಗಳು ಬಂದಿದ್ದು ಅಭೇದ ಶ್ರುತಿಗಳಲ್ಲಿ ಆ ಹೆಸರು ಪರಮಾತ್ಮನಿಗೆ, ಎಲ್ಲ ಹೆಸರುಗಳು ಪರಮಾತ್ಮನಿಗೆ. ಅವನು ವಾದಿರಾಜ ಸ್ವಾಮಿಗಳು ಹೇಳಿದಂತೆ ಲಕ್ಷ್ಮೀ ಸ್ತುತ ಮಾಡುವಾಗ ಸಚಾದಿ ಪುರುಷಕ್ಕಿಲ್ಲ ಅಂಥೇಳಿ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾ ಬಂದು ಸಚಾದಿ ಪುರುಷಕ್ಕಿಲ್ಲ ಅಂತೇಳಿ, ಭಗವಂತ ಆದಿಪುರುಷ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಆದಿಪುರುಷ ಅಂತ ಹೇಳಿದಾದ್ರೆ ತಮ್ಮ ಮೂಲಪ್ರಕೃತಿ ದೇವಿ ಸಚಾದಿ ಪುರುಷಕ್ಕಿಲ್ಲ ಅಂತೇಳಿ, ಲಕ್ಷ್ಮೀದೇವಿ ಮೂಲಪ್ರಕೃತಿ ಆದ್ರೆ ಭಗವಂತ ಆದಿಪುರುಷ, ಅವನು ಆದಿಪುರುಷ, ಎಲ್ಲದಕ್ಕೂ ಮುಂಚೆ ಇದ್ದಾನೆ, ಅವನಿರುವಾಗ ಯಾರು ಇದ್ದಿಲ್ಲ, ನೈಶ ಬ್ರಹ್ಮಣ್ಣ ಬ್ರಹ್ಮಣ ಅಂತೇಳಿ ಯಾರು, ಚತುರ್ಮುಖ ಬ್ರಹ್ಮ ಈಶ್ವರ ಯಾರು ಇದ್ದಿಲ್ಲ ಪರಮಾತ್ಮ ಇರುವಾಗ ಅಂತೇಳಿ, ಎಲ್ಲದಕ್ಕೆ ಮೂಲಭೂತನಾಗಿ ಪರಮಾತ್ಮ ಇದ್ದಾನೆ, ಎಲ್ಲ ಹೆಸರುಗಳು ಅವನಲ್ಲಿದೆ. ಅವನು ತನ್ನ ಹೆಸರುಗಳನ್ನು ಬೇರೆಯವರಿಗೆ ಉಪಯೋಗ ಮಾಡಿಕೊಳ್ಳಕ್ಕೆ ಕೊಟ್ಟಿದ್ದಾನೆ. ಮಿಕ್ಕ ದೇವತೆಗಳಿಗೆ ಆ ಹೆಸರುಗಳು ಬಂದಿದ್ದು ಆಮೇಲೆ ಬಂದಿದೆ. ಮೊದಲು ಎಲ್ಲ ಹೆಸರುಗಳು ಪರಮಾತ್ಮನಿಗಿದೆ, ಮಿಕ್ಕವರಿಗೆ ಆ ಹೆಸರುಗಳು ಆಮೇಲೆ ಬಂದಿದೆ. ಆ ಕಾರಣದಿಂದ ಅಭೇದ ಶ್ರುತಿಗಳು ಎಲ್ಲಿದೋ ಅದಕ್ಕೆ ಭೇದ ಅರ್ಥವನ್ನು ಮಾಡಬಹುದು. ಅದೆಲ್ಲವೂ ಕೂಡ ಆ ಪರಮ ಮುಖ್ಯಾರ್ಥದಿಂದ ಪರಮಾತ್ಮನನ್ನೇ ತಿಳಿಸುತ್ತೆ ಅಂತ ಹೇಳುವುದರ ಮೂಲಕವಾಗಿ ಅಭೇದ ಶ್ರುತಿಗಳೆಲ್ಲವೂ ಕೂಡ ಪರಾಸ್ತವಾಗಿಬಿಡುತ್ತೆ. ಈ ಕಾರಣದಿಂದ ಅಭೇದ ಶ್ರುತಿಗಳಿಗೆ ಭೇದಾರ್ಥವನ್ನು ಮಾಡಬಹುದು, ಆದರೆ ಭೇದ ಶ್ರುತಿಗಳಿಗೆ ಅಭೇದಾರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣದಿಂದ ಅಭೇದ ಶ್ರುತಿ ಭೇದ ಶ್ರುತಿ ವಾಕ್ಯಗಳು ಎರಡೂ ನೋಡಿದಾಗ ನಾವು ಭೇದವೇ ಅಲ್ಲಿ ಪ್ರತಿಪಾದ್ಯವಾಗಿದೆ ಅನ್ನುವುದು ನಿರ್ಧಾರವಾಗಿ ನಮಗೆ ಗೊತ್ತಾಗುತ್ತೆ. ಆ ಕಾರಣದಿಂದ ಎಲ್ಲೆಲ್ಲಿ ಈ ಅಭೇದ ಶ್ರುತಿಗಳನ್ನು ನೋಡಿದ್ದಾರೋ ಅಲ್ಲೆಲ್ಲ ಕೂಡ ಭೇದ ನಾವು ನೋಡಬಹುದು ಅಂಥೇಳಿ ಸಪ್ರಮಾಣಕವಾಗಿ ಹೇಳ್ತಾ ಇದ್ದಾರೆ. ಸೊ ಯಾಕೆಂದರೆ ಇಂದ್ರಾದಿ ಇಲ್ಲಿ ಹೇಳುವಾಗ ಅವರು ಎಲ್ಲವೂ ಕೂಡ ಅನ್ಯ ಪತೀಯತ ಇತ್ಯುಕ್ತ ಏವಂ ಅನ್ಯತ್ರಾಪಿ ಅನೇಕ ಪ್ರಾಪಕಯುಕ್ತೆ ಪೂರ್ವಪಕ್ಷ ಯಥಾಸಂಭವಂ ಉಷೆಹ ಏವಂ ಚ ಇಂದ್ರ ಬೃಹಸ್ಪತ್ಯಾದೀನಾಂ ಏವ ಆನಂದಮಯತ್ವಾತ್ ತೇಷಾಂ ಆನಂದಮಯಾತ್ ಭೇದ ವ್ಯಪದೇಶೋ ಅಪಿ ಅಯುಕ್ತ ಇತಿ ಅಂತೇಳಿ ಪೂರ್ವಪಕ್ಷಗಳವರೇನ ಹೇಳಿದರೆ, ಅಂದರೆ ಅದು ಬರೋದಿಲ್ಲ ಅಂತ ಹೇಳಿದರೆ, ಆವಾಗ ಇಲ್ಲ ಎಲ್ಲ ಎಲ್ಲೆಲ್ಲಿ ನಿಮಗೆ ಅದಕ್ಕೆ ಹೇಳ್ತಾ ಒಂದು ವಾಕ್ಯ ಬರುತ್ತೆ. ಇನ್ನಂತಿದೆ ಪ್ರಥಮೋ ಇಂದ್ರ, ಎಲ್ಲಾ ಕಡೆ ಹೇಳುವಾಗ ಪ್ರಥಮೋ ಇಂದ್ರ ಅಂದ್ರೆ ಮೊದಲನೇ ಅವನು, ಮೊದಲನೇ ಇಂದ್ರ, ಮೊದಲನೇ ಪ್ರಥಮ ಪ್ರಥಮ ಅಂತ ಬರುತ್ತೆ. ಮೊದಲನೇ ಇಂದ್ರ, ಮೊದಲನೇ ಬೃಹಸ್ಪತಿ, ಮೊದಲ ಅಂದ್ರೆ ಪ್ರಥಮ ಅಂತ ಹೇಳಿದಾಗ ಮೊದಲನೇ ಅವನು. ಅಭೇದವಿದ್ದರೆ ಮೊದಲನೇ ಇಂದ್ರ ಇವನಾಗಿದ್ದಾನೆ, ಮೊದಲನೆಯ ಬೃಹಸ್ಪತಿ ಇವನಾಗಿದ್ದಾನೆ ಅಂತ ಹೇಳುವ ಪ್ರಸಕ್ತಿ ಬರೋದಿಲ್ಲ. ಸೊ ಅಭೇದ ಅಂತ ನಿಶ್ಚಯವಾಗಿ ನೀವು ಹೇಳಬೇಕು ಅಂತ ಹೇಳಿದ್ರೆ ಆ ಪ್ರಥಮ ಅನ್ನೋ ಶಬ್ದಕ್ಕೆ ವ್ಯರ್ಥವಾಗಿಬಿಡುತ್ತೆ, ಅದಕ್ಕೆ ಒಂದು ಅರ್ಥವಿಲ್ಲದೆ ಆಗಿಬಿಡುತ್ತೆ. ಆ ಕಾರಣದಿಂದ ಪ್ರಥಮ ಪ್ರಥಮ ಮೊದಲನೆಯವನು ಇವನು, ಮೊದಲನೇ ಇಂದ್ರ ಮೊದಲನೇ ಅಂತ ಹೇಳುವ ಕಾರಣದಿಂದ ಅದು ಭೇದವನ್ನೇ ಭಗವಂತನಿಗೆ ಮಿಕ್ಕವರಿಗೆ ಇರುವ ಭೇದವನ್ನು, ಮಿಕ್ಕ ದೇವತೆಗಳಿರುವ ಭೇದವನ್ನು ಅದು ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ ಅಂತೇಳಿ ಹೇಳ್ತಾರೆ. ಸೊ ಈ ವಿಧವಾಗಿರುವಾಗ ನಮಗೆ ಅದು ಸಿದ್ಧಾಂತ ಏನು, ನಿಮಗೆ ಬರುವಂತಹ ಸಿದ್ಧಾಂತ ಏನು ಅಂತ ಹೇಳಿದರೆ ಆ ಸಿದ್ಧಾಂತವನ್ನು ವ್ಯಾಸರಾಯರು ಸ್ಪಷ್ಟಪಡಿಸುತ್ತಾ ಹೀಗೆ ಹೇಳ್ತಾ ಇದ್ದಾರೆ. ಲಿಂಗಾದಿಭ್ಯೋ ಬಲವತಿ ಶ್ರುತಿರಿ ಯದ್ಯಪಿ ಚ ಸ್ವತಃ ಅವಕಾಶೋಜ್ಜಿತೈಹಿ ಲಿಂಗೈಹಿ ಸಾವಕಾಶಾತು ಬಾಧ್ಯತೆ ಅಂಥೇಳಿ. ಅಂದರೆ ಲಿಂಗಾದಿಭ್ಯ ಬಲವತಿ ಶ್ರುತಿ ಯದ್ಯಪಿ ಚ ಸ್ವತಃ ಅಂತೇಳಿ, ಅಂದರೆ ಲಿಂಗಾದಿಗಳಿಗಿಂತ ಶ್ರುತಿ ಬಲವಂತವಾಗಿರಬೇಕಂತ ಹೇಳಿದರೆ ಅದು ನಿರವಕಾಶವಾಗಿದ್ದಾಗ ಮಾತ್ರ ಆಗುತ್ತೆ. ಅವಕಾಶೋಜ್ಜಿತೈಹಿ ಲಿಂಗೈಹಿ ಅಂದರೆ ಅವಕಾಶ ಉಜ್ಜಿತ ಅಂದರೆ ಅವಕಾಶವಿಲ್ಲದೆ ಇರುವುದು, ಅಂದರೆ ನಿರವಕಾಶವಾಗಿರುವಂತಹ ಲಿಂಗಗಳಿಂದ ಸಾವಕಾಶಾತು ಬಾಧ್ಯತೆ ಅಂದರೆ ನಿರವಕಾಶವಾಗಿರುವ ಲಿಂಗಗಳಿಂದ ಲಾಜಿಕಲ್ ರೀಸನ್ ಅಫೋರಿಸಮ್ ಲಾಜಿಕಲ್ ರೀಸನಿಂಗ್ ಇಂದ ಸಾವಕಾಶವಾದಂತಹ ಶ್ರುತಿ ಬಾಧ್ಯವಾಗತ್ತೆ. ಅಂದರೆ ಅದು ನಾವು ಸಾವಕಾಶವಾದ ಶ್ರುತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಇಂಟರ್ಪ್ರೆಟ್ ಮಾಡಬೇಕೇ ಹೊರತು ಅದರ ಒಂದು ಬಾಧ ಬರುತ್ತೆ ನಿರವಕಾಶವಾಗಿರುವ ಲಿಂಗದಿಂದ ಅಂಥೇಳಿ. ಸೊ ಅಂದರೆ ಎರಡಕ್ಕೂ ಕ್ಲಾಶ್ ಬಂದಾಗ ಸಾವಕಾಶವಾದ ಶ್ರುತಿಗೆ ಇನ್ನೊಂದು ಅರ್ಥವನ್ನು ಮಾಡಿ ನಿರವಕಾಶವಾದ ಲಿಂಗಕ್ಕೆ ಅನುಗುಣವಾಗಿ ನಾವು ಮಾಡಬೇಕು ಅಂತೇಳಿ ಅಂದರೆ ಅದನ್ನೇ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಲೋಕೆ ಶ್ರುತೌ ಸ್ಮೃತೌ ಚೈವ ವಿಷ್ಣುಲಿಂಗತಯಾ ಸ್ಥಿತಂ ಸಮುದ್ರಾಂತರ ಅವಸ್ಥಾನ ಪೂರ್ವಕಂ ಕಥಮನ್ಯಗಂ ಅಂಥೇಳಿ. ಇನ್ನೊಂದು ಇದು ಮುಖ್ಯವಾದ ಅಂಶ ಏನಂತ ಹೇಳಿದರೆ, ಸರಿ ಇಂದ್ರಾದಿ ದೇವತೆಗಳಿಗೆ ಅನ್ವಯ ಮಾಡುವ ಶ್ರುತಿಗಳಿವೆ, ನಾರಾಯಣನಿಗೆ ಅನ್ವಯ ವಿಷ್ಣುವಿಗೆ ಅನ್ವಯವಾಗುವ ಶ್ರುತಿಗಳಿವೆ. ಈ ಇಂದ್ರ ಆದಿ ದೇವತೆಗಳಿಗೆ ಅನ್ವಯವಾಗುವಂತಹ ಈ ಶ್ರುತಿಗಳಿಗೆ ವಿಷ್ಣು ಪರವಾಗಿ ಅರ್ಥ ಮಾಡುವುದು ಅತ್ಯಂತ ಸುಗಮವಾಗಿದೆ, ಸುಲಭವಾಗಿದೆ, ಮಾಡಬಹುದು, ಏನೂ ಗೊಂದಲ ಇಲ್ಲ, ಮಾಡಿಬಿಡಬಹುದು. ಅದೇ ವಿಷ್ಣು ಪರವಾದ ಶ್ರುತಿ ವಾಕ್ಯಗಳು ಯಾವುದಿದೋ ಅದಕ್ಕೆ ನೀವು ಹೇಗೆ ಈ ವಾಕ್ಯಗಳಿಗೆ ಇಂದ್ರಾದಿಗಳನ್ನು ತಿಳಿಸುವಂತಹ ಶ್ರುತಿ ವಾಕ್ಯಗಳಿಗೆ ನೀವು ವಿಷ್ಣು ಪರವಾಗಿ ಅರ್ಥ ಮಾಡಿದಂತೆ ನಾವು ವಿಷ್ಣುವನ್ನು ಮಾಡುವಂತಹ ಶ್ರುತಿ ವಾಕ್ಯಗಳು ಇಂದ್ರ ಪರವಾಗಿ ಅರ್ಥ ಮಾಡ್ತೀವಿ ಅಂತ ಯಾರಾದರೂ ಪೂರ್ವಪಕ್ಷಿಗಳು ಹೊರಟ್ರೆ ಆವಾಗ ಅದು ಸಾಧ್ಯವೇ ಆಗೋದಿಲ್ಲ ನಿಮಗೆ. ಯಾಕಂದ್ರೆ ಸಮುದ್ರದಲ್ಲಿ ನೆಲೆಸಿರುವ ಪರಮಾತ್ಮ ಅಂತ ಹೇಳಿದಾಗ ಅದು ಕೇವಲ ಅಂದ್ರೆ ವಿಷ್ಣುವಾಚಕವಾದ ಶ್ರುತಿಗಳಲ್ಲಿ ಅವಳು ಕೇವಲ ವಿಷ್ಣುವಿಗೆ ಅನ್ವಯವಾಗುತ್ತೆ. ನಾರಾಯಣನಿಗೆ ಮಾತ್ರ ಅನ್ವಯವಾಗುವಂತಹ ಶ್ರುತಿ ವಾಕ್ಯಗಳನ್ನು ಬೇರೆ ದೇವತೆಗಳಿಗೆ ಅನ್ವಯ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬೇರೆ ದೇವತೆಗಳಿಗೆ ಅನ್ವಯವಾಗುವಂತಹ ಶ್ರುತಿ ವಾಕ್ಯಗಳನ್ನು ಅತ್ಯಂತ ಸುಲಭವಾಗಿ ನಾರಾಯಣನಿಗೆ ವಿಷ್ಣುವಿಗೆ ಅನ್ವಯ ಮಾಡುವುದು ಸಾಧ್ಯವಾಗುತ್ತೆ. ಆ ಕಾರಣದಿಂದ ನಮಗೆ ಲೋಕಗಳಲ್ಲಿರುವ ಶ್ರುತಿ ಸ್ಮೃತಿ ಪ್ರಮಾಣಗಳಲ್ಲಿ ಅದು ವಿಷ್ಣುಲಿಂಗತ್ವವನ್ನೇ ಅಂದರೆ ವಿಷ್ಣುವಿನನ್ನೇ ಪ್ರತಿಪಾದನೆ ಮಾಡುತ್ತೆ ಅಂಥೇಳಿ ಆದವಂತೇಜ ಮಧ್ಯೆ ಚ ವಿಷ್ಣು ಸರ್ವತ್ರಗೀತೆ ಅನ್ನುವುದು ವೇದಗಳಲ್ಲಿ ಸುಸ್ಪಷ್ಟವಾಗಿ ನಮಗೆ ಅನ್ವಯವಾಗುತ್ತೆ ಅನ್ನುವುದು ಅತ್ಯಂತ ಮುಖ್ಯವಾದಂತಹ ಅಂಶವಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಂ ಮಿತ್ರಂ ವರುಣಂ ಅಗ್ನಿಮಾಹು ಇತ್ಯಾದಿ ಶ್ರುತಿ ಇಂದ್ರಾದಿ ಶಬ್ದಾನಾಂ ವಿಷ್ಣುವೇವ ವಿದ್ವದ್ರೂಢೇ ಸತ್ವೇನ ಇಂದ್ರಾದಿ ಶಬ್ದ ಪ್ರವೃತ್ತಿ ನಿಮಿತ್ತಸ್ಯ ಪರಮೇಶ್ವರ್ಯಾದೇ ವಿಷ್ಣುವೇವ ಅನನ್ಯ ಅಧೀನತ್ವ ನಿರವಧಿತ್ವಾಭ್ಯಾಂ ಮುಖ್ಯತಃ ಸಂಭವೇನ ಮಹಾಯೋಗಸ್ಯಾಪಿ ಸತ್ವೇನ ಚ ಇಂದ್ರಾದಿ ಶ್ರುತಿ ವಿಷ್ಣುವೇವ ಮುಖ್ಯ. ಮಹಾಯೋಗಿತ್ವದಿಂದಲೂ ಪರಮಮುಖ್ಯತ್ವದಿಂದಲೂ ಈ ಎಲ್ಲ ವಾಕ್ಯಗಳಿಗೂ ಕೂಡ ವಿಷ್ಣುವಿಗೆ ಅನ್ವಯವಾಗುತ್ತೆ ಅನ್ನುವುದು ನಮಗೆ ಸುಸ್ಪಷ್ಟವಾಗಿ ತಿಳಿಸಿದ್ದಾರೆ. ದೇವರಾಗಿ ಯಾ ದೇವಾನಾಂ ನಾಮಧ ಇತಿ ಶ್ರುತ್ಯಂತರ ಸಂವಾದಾಚ ಸೋ ಅಂತಕಃ ಸರುದ್ಧ ಸ ಪ್ರಾಣಭೂತ್ ಸ ಪ್ರಾಣನಾಯಕ ಸ ಈಶೋ ಯೋ ಹರಿಹಿ ಇತಿ ಶ್ರುತ್ಯಂತರೆ ಅಭೇದ ವಿವಕ್ಷಾಯಾಂ ಸ ರುದ್ರ ಇತ್ಯನೇನ ಸ ಈಶ ಇತ್ಯಸ್ಯ ಪೌನರುಕ್ತ್ಯಾಪತ್ಯ ತತ್ತಬ್ದ ವಾಚ್ಯತಾಯ ಏವ ವಿವಕ್ಷಣೀಯತ್ವಾಚ ಸ ಪ್ರಥಮ. ನಾನು ಹೇಳಿದ ಪ್ರಥಮ ಅಂತೇಳಿ ನೀವು ಅಭೇದ ಶ್ರುತಿಗಳಂತ ಹೇಳ್ತೀರಂತ ಹೇಳುವಾಗ ಅದು ಸ ಪ್ರಥಮ ಸಂಕುತಿರ್ ವಿಶ್ವಕರ್ಮ ಸ ಪ್ರಥಮೋ ಮಿತ್ರೋ ವರುಣೋ ಅಗ್ನಿ ಸ ಪ್ರಥಮೋ ಬೃಹಸ್ಪತಿ ಇತಿ ಶ್ರುತ್ಯಂತರೆ ಪ್ರಥಮ ಪದೇನ ಭೇದೇನ ಪ್ರತೀತೆಶ್ಚ. ಪ್ರಥಮ ಪದದಿಂದ ನಮಗೆ ಭೇದ ಅಲ್ಲಿ ಪ್ರತೀತವಾಗಿದೆ. ಆ ಕಾರಣದಿಂದ ಎಲ್ಲಿ ಎಲ್ಲಿ ನೀವು ಆ ಅಭೇದವನ್ನು ನೋಡ್ತಿರೋ ಅಲ್ಲಿ ಆ ಅಭೇದ ಶ್ರುತಿಗಳಿಗೆ ಬೇರೆ ವಿಧವಾದ ಪರಮಾತ್ಮ ಆ ಹೆಸರುಗಳನ್ನು ಅವರು ಕೊಟ್ಟಿದ್ದಾನಷ್ಟೇ. ಅದು ಪರಮುಖ್ಯ ವೃತ್ತಿಯಿಂದ ಮಹಾಯೋಗ ವೃತ್ತಿಯಿಂದ ಪರಮಾತ್ಮನಿಗೆ ಅನ್ವಯವಾಗುತ್ತೆ, ವಿಷ್ಣುವಿಗೆ ಅನ್ವಯವಾಗುತ್ತೆ ಅನ್ನೋದು ತಿಳ್ಕೋಬೇಕಾಗಿದೆ ಅಂಥೇಳಿ, ಯಮಿಂದ್ರಮಾಹುರ್ ವರುಣಂ ಯಮಾಹುರ್ ಯಂ ಮಿತ್ರಮಾಹುರ್ ಯಂ ಸತ್ಯಮಾಹು ಇತಿ ಶ್ರುತ್ಯಂತರೆ ಯೋ ದೇವಾನಾಂ ದೇವತಮಃ ತಸ್ಮೈ ತ್ವಾ ತೇಭ್ಯಸ್ತು ಅಂತೇಳಿ. ದೇವತೆಗಳಲ್ಲಿ ಅವನು ದೇವತಮನಾಗಿದ್ದಾನೆ ಅಂಥೇಳಿ ಈ ವಿಧವಾಗಿ ಹೇಳುವ ಶ್ರುತಿವಾಕ್ಯಗಳು ಇರುವ ಕಾರಣದಿಂದ ಆ ಭೇದೋಕ್ತಿ ಆ ಭೇದಗಳ ಮಾತುಗಳು ನಿಂತಿದೆ. ಅಷ್ಟೇ ಅಲ್ಲದೆ ನಮಗೆ ಭೀಷಾಸ್ಮಾದ್ ವಾತಃ ಪವತೆ ಇತಿ ಭಯಾತ್ ಅಸ್ಯ ಅಗ್ನಿ ತಪತಿ ಇತಿ. ಇದು ನೋಡ್ರಿ, ಪರಮ ಭಗವಂತನ ಭಯದಿಂದ ಗಾಳಿ ಪ್ರವಾಹವಾಗುತ್ತೆ, ಬೀಸತ್ತೆ, ಪರಮಾತ್ಮನ ಭಯದಿಂದ ಬೆಂಕಿ ಸುಡುತ್ತೆ ಅಂತ ಹೇಳುವ ವಾಕ್ಯಗಳಿದೆ. ಈ ಅಗ್ನಿ ಅನ್ನುವುದೇ ಸರ್ವಾಂತಸ್ಥವಾಗಿದ್ದರೆ ಅಗ್ನಿ ಇನ್ನೊಬ್ಬರಿಗೆ ಭಯಪಡುವುದು ಹೇಗೆ ಬರುತ್ತೆ? ಪ್ರವಾಹವಾಯುವೆ ಎಲ್ಲರೊಳಗೆ ಅಂತಸ್ಥನಾಗಿದ್ದರೆ ಪ್ರವಾಹವಾಯು ಭಯದಿಂದ ಬೀಸುವುದು ಎಲ್ಲಿಂದ ಬರುತ್ತೆ? ಸೊ ಈ ಕಾರಣದಿಂದ ಈ ವಾಕ್ಯಗಳು ಭೇದವಾಕ್ಯಗಳು ಭೇದವನ್ನು ಸುಸ್ಪಷ್ಟವಾಗಿ ತಿಳಿಸಿಕೊಡುವಂತಹದ್ದಿದೆ. ಅದಕ್ಕೆ ನತು ನಾರಾಯಣಾದೀನಾಂ ನಾಮನಾಂ ಅನ್ಯತ್ರ ಸಂಭವ ಅನ್ಯನಾಂನಾಂ ಗತಿ ವಿಷ್ಣುರೇಖೆಯೇವ ಪ್ರಕೀರ್ತಿತಃ. ಸ್ಮೃತಿಯ ವಾಕ್ಯ ನಮಗೆ ಸುಸ್ಪಷ್ಟವಾಗಿ ನಮಗೆ ಈ ಇದಕ್ಕೆ ಬೇಕಾದ ಪೊಸಿಷನ್ ಕೊಡುತ್ತೆ. ಏನಂತ ಹೇಳಿದ್ರೆ ನಾರಾಯಣಾದಿ ಹೆಸರುಗಳು ಅವು ಕೇವಲ ನಾರಾಯಣನಿಗೆ ಅನ್ವಯವಾಗುತ್ತೆ. ನಾರಾಯಣಾದಿನಾಂ ನಾಮನಾಂ ಅನ್ಯತ್ರ ಸಂಭವ ನತು ಸಂಭವ, ಅವು ಬೇರೆ ಕಡೆ ಸಂಭವವೇ ಇಲ್ಲ. ಆದರೆ ಅನ್ಯನಾಂನಾಂ ಗತಿ ವಿಷ್ಣುರೇಖ ಎಂಬ ಎಲ್ಲ ಹೆಸರುಗಳು ಪರಮಾತ್ಮನಿಗೆ ವಿಷ್ಣುವಿಗೆ ಅನ್ವಯ ಮಾಡಲಿಕ್ಕಾಗುತ್ತೆ, ವಿಷ್ಣುವಿನ ಕೆಲವು ಹೆಸರುಗಳು ಯಾರಿಗೂ ಅನ್ವಯ ಮಾಡಲಿಕ್ಕಾಗೋದಿಲ್ಲ. ಆ ಕಾರಣದಿಂದ ಈ ಸ್ಮೃತಿವಾಕ್ಯಗಳು ಎಲ್ಲದರ ಏಕ ಪ್ರಯೋಜನ ಏನು, ಏಕ ಸಂಗತಿ ಏನು ಅಂತ ಹೇಳಿದರೆ ಎಲ್ಲವೂ ಕೂಡ ಪರಮ ಮುಖ್ಯಾರ್ಥದಿಂದ ವಿಷ್ಣುವಿನನ್ನೇ ಪ್ರತಿಪಾದನೆ. ಅದಕ್ಕೆ ವೇದಗಳಲ್ಲಿ ಎಲ್ಲ ಮಾತುಗಳು ವಿಷ್ಣುವಿನನ್ನೇ ಪ್ರತಿಪಾದನೆ ಮಾಡುತ್ತೆ ಅನ್ನೋದು ಅತ್ಯಂತ ಸೂಕ್ತವಾದಂತಹ ವಿಷಯವಾಗಿದೆ, ಅದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಲಿಂಗಾದಿಭ್ಯೋ ಬಲವತಿ ಶ್ರುತಿ ಯದ್ಯಪಿ ಚ ಸ್ವತಃ ಅವಕಾಶೋಚಿತೈ ಲಿಂಗೈ ಸಾವಕಾಶಾತ್ ಬಾಧ್ಯತೆ ಲೋಕೇಶು ತೌ ಸ್ಮೃತೌ ಚೈವ ವಿಷ್ಣುಲಿಂಗತೆಯಾ ಸ್ಥಿತಂ ಸಮುದ್ರಾಂತರವಸ್ಥಾನ್ ಅವಸ್ಥಾನಪೂರ್ವಕಂ ಕಥಮನ್ಯಗಂ ಅಂತೇಳಿ ಬೇರೆಯವರಿಗೆ ಹೇಗೆ ಅನ್ವಯ ಮಾಡಲಾಗುತ್ತೆ, ಆಗೋದಿಲ್ಲ ಅಂತೇಳಿ. ನತು ನಾರಾಯಣಾದಿನಾಂ ನಾಂನಾಂ ಅನ್ಯತ ಸಂಭವ ಅನ್ಯನಾಂನಾಂ ಗತಿ ವಿಷ್ಣು ಏಕೈವಪ್ರಕೃತ ನಾವು ನೋಡಿದಂತೆ, ಈಗ ಜಸ್ಟ್ ನೋಡಿದಂತೆ ಈ ಕಾರಣಗಳಿಂದ ನಮಗೆ ಸುಸ್ಪಷ್ಟವಾಗಿ ಗೊತ್ತಾಗುವಂತಹ ವಿಷಯ ಇದೇ ಆಗಿದೆ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಇದಕ್ಕೆ ಅದ್ವೈತಿಗಳು ರಾಮಾಂಜರ್ ಅವರೆಲ್ಲ ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಅಂತಸ್ಥ ಶಬ್ದ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ತಗೊಂಡು ಬರ್ತಾರೆ ಅವರು. ನಿರ್ವಿಶೇಷಂ ಪರಂಬ್ರಹ್ಮ ಸಾಕ್ಷಾತ್ ಕರ್ತು ಮನೀಶ್ವರಾಹ ಯೇ ಮಂದಾಹ ತೇ ಅನುಕಂಪೆಯಂತೆ ಸವಿಶೇಷ ನಿರೂಪಣೈಹಿ ಅಂಥೇಳಿ ಮಂದಾಧಿಕಾರಿಗಳು, ಮಂದರಾದವರು ಯಾರಿದ್ದಾರೋ ಅವರು ಈ ನಿರ್ವಿಶೇಷವಾದ ಪರಬ್ರಹ್ಮನನ್ನು ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಅಂತಹ ಅವರಿಗೆ ಸವಿಶೇಷವಾದ ಪರಬ್ರಹ್ಮ ಯಾರಿದ್ದಾನೋ ಅವನು ಒಳಗಿದ್ದು ಆ ಸವಿಶೇಷನಾದ ಪರಬ್ರಹ್ಮನ ಜ್ಞಾನದೇ ಮಾತ್ರವೇ ಅವರಿಗೆ ಉಂಟಾಗುತ್ತೆ. ಅದರಿಂದ ಅವರು ಸಾಧನೆಯನ್ನು ಮಾಡ್ತಾರೆ, ಅದರ ಮೂಲಕವಾಗಿ ನಿರ್ವಿಶೇಷ ಜ್ಞಾನ ಬರುತ್ತೆ ಅಂಥೇಳಿ ಈ ವಿಧವಾಗಿ ಸವಿಶೇಷ ನಿರ್ವಿಶೇಷ ಜ್ಞಾನವನ್ನು ತಗೊಂಡು ಬರ್ತಾರೆ. ಆದರೆ ಇದು ಸರಿಯಲ್ಲ. ಯಾಕಂತ ಹೇಳಿದರೆ ನಿರ್ವಿಶೇಷ ಜ್ಞಾನ ಸವಿಶೇಷ ಜ್ಞಾನದಿಂದ ಬರಲಿಕ್ಕೆ ಸಾಧ್ಯವೇ ಆಗ, ಸವಿಶೇಷ ಜ್ಞಾನದಿಂದ ನಿರ್ವಿಶೇಷ ಜ್ಞಾನ, ನಿರ್ವಿಶೇಷ ಜ್ಞಾನ ಬರಬೇಕು ಅಂದ್ರೆ ನಿರ್ವಿಶೇಷನನ್ನೇ ಉಪಾಸನೆ ಮಾಡಬೇಕು. ಸವಿಶೇಷದ ಜ್ಞಾನದಿಂದ ನಿರ್ವಿಶೇಷ ಜ್ಞಾನ ಬರುವುದು ಅದು ಸಾಧ್ಯವಾಗುವುದಿಲ್ಲ ಅಂಥೇಳಿ, ಆ ಕಾರಣದಿಂದ ಇಂತಹ ಅಪ್ರೋಚ್ ಸರಿಯಾಗಿಲ್ಲ ಅಂಥೇಳಿ ಅದನ್ನು ಕೂಡ ಪರಾಸ್ತ ಮಾಡ್ತಾರೆ. ಈ ಎಲ್ಲದರ ವಿಷಯಗಳಲ್ಲಿ ಕೂಡ ನಮಗೆ ಒಂದೇನಂತ ಹೇಳಿದರೆ, ಪರಮಾತ್ಮ ಹೇಳ್ತಾನೆ ಈಶ್ವರ ಸರ್ವಭೂತಾನಾಂ ಉದ್ದೇಶಜಿನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಅಂಥೇಳಿ. ಇದು ಶ್ರೀಕೃಷ್ಣ ಪರಮಾತ್ಮದಕ್ಕೆ ಸುಸ್ಪಷ್ಟವಾಗಿ ತಾನೇ ಭಗವದ್ಗೀತೆಯಲ್ಲಿ ನುಡಿದ ಆ ಮಾತುಗಳ ಸಾರ್ಥಕ್ಯತೆಯನ್ನು ನಾವು ನೋಡಿದಂತಾಗುತ್ತೆ. ಈ ವಿಧವಾಗಿ ಪರಮಾತ್ಮ ಸರ್ವಾಂತರ್ಯಾಮಿಯಾದ ಈ ನಾರಾಯಣನು ಅವನೇ ಅಂತಸ್ಥನು, ಅವನೇ ಎಲ್ಲರ ಜೀವರ ಒಳಗೆ ಕೂಡ ತಾನು ನೆಲೆಸಿದ್ದು ಎಲ್ಲರನ್ನೂ ನಿಯಮನ ಮಾಡ್ತಾನೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಸಮಸ್ತ ಜೀವರಾಶಿಗಳು ದೇವತೆಗಳ ಒಳಗೆ ಕೂಡ ಅವನೇ ಅಂತರ್ಯಾಮಿಯಾಗಿದ್ದು ಎಲ್ಲರನ್ನೂ ನಿಯಮನ ಮಾಡ್ತಾನೆ ಅನ್ನೋದು ಸುಸ್ಪಷ್ಟವಾಗಿ ಗೋಚರವಾಗುವಂತಹ ವಿಷಯ. ಇಲ್ಲಿಯೇ ತಾರತಮ್ಯ ಜ್ಞಾನವು ನಮಗೆ ಅತ್ಯಂತ ಪ್ರಮುಖವಾದ ಅದರ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸುವಂತಹ ವಿಷಯ. ಯಾಕಂತ ಹೇಳಿದರೆ ಈ ತಾರತಮ್ಯ ಜ್ಞಾನದ ಮೂಲಕವಾಗಿ ಭಗವಂತ ಒಂದೊಂದು ದೇವತೆಯ ಒಳಗೂ ತಾನು ನಿಲ್ಲಿಸಿದ್ದು, ಆ ತಾರತಮ್ಯವನ್ನು ತಾನೇ ನಿರ್ಧಾರಣೆ ಮಾಡ್ತಾ ಅದನ್ನು ಮೇಂಟೈನ್ ಮಾಡ್ತಾ ಒಬ್ಬೊಬ್ಬರು ಕೂಡ ಅವರು ಉದಾಹರಣೆಗೆ ಲಕ್ಷ್ಮೀದೇವಿ ಎಲ್ಲರ ಒಳಗೆ ತಾನಿರ್ತಾಳೆ, ಆದರೆ ಲಕ್ಷ್ಮೀದೇವಿ ಒಳಗೆ ಪರಮಾತ್ಮ ನಿಂತು ಅವನು ಅಂತಸ್ಥನಾಗಿರುವುದು ಲಕ್ಷ್ಮೀದೇವಿ ಒಳಗೂ ತಾನು ನಿಂತು ಲಕ್ಷ್ಮಿಯ ಮೂಲಕವಾಗಿ ಮಿಕ್ಕವರಿಗೆ ಮಾಡ್ತಾನೆ. ಲಕ್ಷ್ಮಿ ಬ್ರಹ್ಮವಾಯುಗಳ ಒಳಗಿದ್ದರೆ ಬ್ರಹ್ಮವಾಯುಗಳು ಅವರು ಮಿಕ್ಕ ಅವರಿಗಿಂತ ಕಳಗಿರುವ ಸಮಸ್ತ ದೇವತೆಗಳ ಒಳಗೂ ಅವರು ನಿಂತು ಅವರನ್ನು ಮಾಡಿಸುತ್ತಾರೆ. ಆ ಬ್ರಹ್ಮವಾಯುಗಳ ಒಳಗೂ ಪರಮಾತ್ಮ ನಿಂತು ಅವರ ಒಳಗಿರುವಂತಹ ಲಕ್ಷ್ಮಿ ಒಳಗೂ ತಾನು ನಿಂತು ತಾನು ಸ್ವತಃ ಎಲ್ಲವನ್ನು ತಾನು ಮಾಡ್ತಾ ಇರ್ತಾನೆ. ಈ ವಿಧವಾಗಿ ಆ ತಾರತಮ್ಯಾನುಸಾರವಾಗಿ ಅವನು ಎಲ್ಲರ ಅಂತಸ್ಥನಾಗಿ ಇದ್ದು ಅವರನ್ನು ಯಂತ್ರಾರೂಢಾನಿ ಮಾಯ ಅಂತ ಹೇಳಿ ಅವರನ್ನು ಮೆಕ್ಯಾನಿಕಲ್ ಆಗಿ ಎಲ್ಲರೂ ಕೂಡ ಪಪ್ಪೆಟ್ಸಿದ್ದಂತೆ ಗೊಂಬೆಗಳಿದ್ದಂತೆ ಎಲ್ಲರನ್ನೂ ತಾನು ಆಡಿಸ್ತಾ ಇರ್ತಾನೆ. ಆ ಅಂತಸ್ಥ ಶಬ್ದ ಕೇವಲ ವಿಷ್ಣು ಪರವಾಗಿಯೇ ಇದೆ, ಬೇರೆ ಯಾವ ದೇವತೆಗಳಿಗೂ ಅನ್ವಯ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ವಿಷಯವನ್ನು ನಮಗೆ ಸುಸ್ಪಷ್ಟವಾಗಿ ಈ ಅಂತರಧಿಕರಣದಲ್ಲಿ ತೋರಿಸುತ್ತೆ. ಈ ಅಧಿಕರಣದ ಪ್ರಾಮುಖ್ಯತೆ ಏನಂತ ಹೇಳಿದರೆ ಇದಕ್ಕೆ ಮುಂಚೆ ಬರುವಂತಹ ಅಂದರೆ ಆನಂದಮಯಾಧಿಕರಣವರೆಗೂ ಬರುವ ಶಬ್ದಗಳು ಮುಖ್ಯವಾಗಿ ಯಾವ ದೇವತೆಯನ್ನು ಹೇಳದಿದ್ದ ಕಾರಣದಿಂದ ವಿಷ್ಣುವಿಗೆ ಅನ್ವಯ ಮಾಡುತ್ತೆ, ಆದರೆ ಇಲ್ಲಿ ಬರೋ ಹೊತ್ತಿಗೆ ಬೇರೆ ದೇವತೆಗಳು ಬರ್ತಾರೆ ಅಂತ ಪೂರ್ವಪಕ್ಷಗಳು ತಗೊಂಡು ಬಂದರೆ ಇಲ್ಲಿ ಒಂದು ಸ್ಪೆಸಿಫಿಕ್ ಡಿವಿಷನ್ ಬಂದಂತಾಗುತ್ತೆ. ಇಲ್ಲ ಇಲ್ಲ, ಇಲ್ಲಿ ಕೂಡ ಇದು ವಿಷ್ಣುವಿಗೆ ಅನ್ವಯವಾಗುತ್ತೆ ಅಂಥೇಳಿ ಅದನ್ನು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ವ್ಯಾಸರಾಯರು ನಮಗೆ ಚಂದಿಕಾ ಮೂಲಕವಾಗಿ ತಾತ್ಪರ್ಯ ಚಂದಿಕೆಯಲ್ಲಿ ವಿಸ್ತಾರ ಮಾಡಿ ಹೇಳಿದ್ದಾರೆ. ಅದನ್ನು ನಾವು ಇವತ್ತು ಸಂಕ್ಷೇಪವಾಗಿ ನೋಡಿದ್ದೀವಿ. ಈಗ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾಚ ಮನಸೀಂದಿಯರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರುಮಿ ಇತ್ಯಿತ್ ಸಕಲಂ ಪರಸ್ಮೆ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.